ಆಗ ಪ್ರಶ್ನೆ. ಅತ್ರ ಪುನರ್ಭಗವತ್ ಪ್ರಾಪ್ತಿ ಸಾಧನ ವೈರಾಗ್ಯಾಯ ಭೂತಾನಾಂ ಜೀವೇನ ಸಹ ಗತಿ ಸಮರ್ಥನಾದಸ್ತಿ ಶಾಸ್ತ್ರಾದಿ ಸಂಗತಿ. ಇಲ್ಲಿ ಭಗವತ್ ಪ್ರಾಪ್ತಿ ಸಾಧನ ವೈರಾಗ್ಯಕ್ಕೋಸ್ಕರವಾಗಿ ಭೂಜೀವಿಗಳಿಗೆ ಜೀವೇನ ಸಹ ಏನ ಯಾತಕ್ಕೆ ಯಾಕೇನಾಗಿದೆ? ಭೂತಗಳೊಂದಿಗೆ ಜೀವ ಹೋಗ್ತಾನೆ. ಫ್ಯಾನ್ ಫ್ಯಾನ್ ಡಿಸ್ಟರ್ಬೆನ್ಸ್ ಇರ್ಬೇಕು. ಶಾಕ್ ಹೊಡಿತಿದ್ಯಾ? ಯಾವ ಫ್ಯಾನ್ ದ ಅಪ್ಪ ಬಿಡಿ ಸುಮ್ಮನೆ. ಭೂತಗಳೊಂದಿಗೆ ಜೀವ ಹೋಗ್ತಾನೆ ಅಂತ ಹೇಳ್ಬೇಕಾಗಿದೆ. ಈಗ ಅವನ ವಾದ ಏನಿತ್ತು? ಮರಣ ಅಂದ್ರೆ ಭೂತಗಳ ವಿಯೋಗ, ಭೂತಗಳ ವಿಯೋಗನೇ ಮೋಕ್ಷ. ಸೊ ಮರಣವೇ ಮೋಕ್ಷ, ಆದ್ರಿಂದ ಮತ್ತೆ ಸಾಧನೆ ಬೇಕು, ಇನ್ನೇನು ಮೋಕ್ಷ ಇದೆ ಅಂತ ಕೇಳಿದ. ಸತ್ರ ಅದೇ ಸಹ ಮೋಕ್ಷ ಅಂತ ಅರ್ಥ. ಅದಕ್ಕೆ ಉತ್ತರ ಕೊಟ್ಟರು, ಹಾಗಿಲ್ಲ ಇಲ್ಲ, ಭೂತಗಳು ಏನಾಗ್ತಾ ಇವೆ ಜೊತೆ ಹೋಗ್ತಾನೇ ಇವೆ ಅಂತ ಹೇಳಿದ್ರು. ಅದಕ್ಕೆ ಆಧಾರ ಕೊಟ್ಟು ಒಂದು ಸೂತ್ರ ಹೇಳಿದ್ರೆ ಇದು ಪ್ರಶ್ನೆ ಮಾಡ್ತಾನೆ, ಅದಕ್ಕೆ ಉತ್ತರ ಕೊಡ್ತಾರೆ. ಭೂತಾನಾಂ ಜೀವೇನ ಸಹ ಗತ್ಯ ಭಾವೇ ಮರಣಸ್ಯ ಉಕ್ತೋ ಮೋಕ್ಷತ್ವ ಅಭಾವೋ ನ ಸ್ಯಾದತಃ ತತ್ ಸಮರ್ಥನಾದ ಅವಶ್ಯಂ ತತ್ ಸಮರ್ಥನ ಅವಶ್ಯಕಂ ಭೂತಾನೇವ ವಿಷಯ. ಭೂತಗಳೊಂದಿಗೆ ಜೀವ ಹೋಗ್ತಾನೆ ಅಂತ ಮರಣ ಕಾಲಕ್ಕೆ ನಾವು ಸಮರ್ಥನೆ ಮಾಡದೆ ಹೋದ್ರೆ ನಾವು ಮೋಕ್ಷಕ್ಕೋಸ್ಕರ ಜಿಜ್ಞಾಸೆ ಮಾಡೋ ಪ್ರಸಂಗ ಬರೋದಿಲ್ಲ. ಅದರಿಂದಾಗಿನೆ ಸಮನ್ವಯಕ್ಕೆ ಅರ್ಥ ಇರೋದಿಲ್ಲ. ಆದ್ರಿಂದ ಏನು ಸಮರ್ಥನೆ ಮಾಡಬೇಕೀಗ? ಭೂತಗಳು ಜೀವನ ಜೊತೆಗೆ ಹೋಗ್ತಾ ಇವೆ ಅಂತ ಹೇಳಬೇಕಾಗಿದೆ. ಕಿಂ ಆದ್ದರಿಂದ ಭೂತಾನೇವ ವಿಷಯ, ಅಧಿಕರಣಕ್ಕೆ ವಿಷಯ ಏನೋ ಭೂತಗಳೇ ವಿಷಯ. ಕಿಂ ಜೀವೇನ ಸಹ ಗಚ್ಚಂತಿ ನವ ಇತಿ ಸಂದೇಹ. ಜೀವನ ಜೊತೆಗೆ ಪಂಚಭೂತಗಳು ಹೋಗ್ತಾ ಇವೆಯಲ್ಲೋ ಅಂತ ಪ್ರಶ್ನೆ, ಸಂದೇಹ. ಉಭಯ ವಿಧ ವಸ್ತು ದರ್ಶನ ಸಂದೇಹ ಬೀಜಂ. ಎರಡೂ ವಿಧವಾದಂತಹ ವಿಷಯ ಕಾಣ್ತಿರೋದೇ ಸಂದೇಹಕ್ಕೆ ಕಾರಣ. ಪೂರ್ವಪಕ್ಷಸ್ಯ ಸೂತ್ರೇವ ಉಕ್ತತ್ವ ತತ್ ಪಠಿತ್ವ ಪೂರ್ವಪಕ್ಷಾಂಶಂ ತಾವದ್ ವ್ಯಾಚಷ್ಟೇ ಪ್ರಥಮ ಇತಿ. ಪೂರ್ವಪಕ್ಷ ಸೂತ್ರದಲ್ಲೇ ಹೇಳಿರೋದ್ರಿಂದ ಅದನ್ನ ಹೇಳಿ ಮುಂದೆ ಅದರಲ್ಲೇ ಉತ್ತರಣ ಬಂದಿದೆ. ಎರಡನ್ನೂ ಹೇಳುತ್ತಾರೆ. ಓಂ ಪ್ರಥಮೆ ಹೌದೌದು, ಅದು ಉಭಯವೇದ ಶ್ರುತಿ ವಸ್ತು ದರ್ಶನ ಅಂದ್ರೆ ಹೋಗೋದು ಆಯ್ತು ಹೋಗೋದಿಲ್ಲ ಅಂತೂ ಆಯ್ತು. ಒಂದು ವಾಕ್ಯ ಹೇಳ್ತಾ ಇದೆ ಹೋಯ್ತು ಅಂತ ಹೇಳಿದ್ರು. ಭೂತ ಬಂಧತ್ವ ಸಂಸಾರ ಮರಣ ತೆಬ್ಬೆ ಒಂದು ವಾಕ್ಯ ಹೇಳೋಯ್ತು. ಇನ್ನೊಂದ್ ಕಡೆ ಇಲ್ಲ ಇಲ್ಲ ಸ್ವಲ್ಪ ಸ್ವಲ್ಪ ಆಗತ ಅನುಗಚ್ಚಂತೆ ಅಂತ ಹೇಳಿತ್ತು. ಆದ್ರಿಂದ ಎರಡು ಶ್ರುತಿ ವಿರುದ್ಧವಾಗಿ ಹೇಳ್ತಿರೋದ್ರಿಂದ ಸಂಶಯ ಬಂತು. ಪ್ರಥಮ ಇತಿ ನ ಜೀವೇನ ಸಹಗತಿ ಭೂತಾನಾಂ ತಸ್ಮಿನ್ ಏತಸ್ಮಿನ್ ಅಗ್ನೌ ದೇವಾಹ ಶ್ರದ್ಧಾಂ ಜುಹ್ವತಿ ಉತ್ಕ್ರಾಂತಸ್ಯ ಶ್ರದ್ಧಯಾ ಇಷ್ಟವತಃ ಶ್ರದ್ಧಾ ಸಹಿತಶ್ಚೈವ ದ್ಯುವಾಖ್ಯೇ ಪ್ರಥಮ ಅಗ್ನೌ ಹೋಮ ಶ್ರವಣ. ಅಲ್ಲೇನಾಗಿದೆ? ತಸ್ಮಿನ್ ಏತಸ್ಮಿನ್ ಅಗ್ನೌ ದೇವಾಹ ಶ್ರದ್ಧಾಂ ಜುಹ್ವತಿ ಇತಿ ಪ್ರಥಮಾಗ್ನೌ ಶ್ರೂಯತೆ ನ ಜೀವೇನ ಸಹ ಗತಿರ್ಭೂತಾನಾಂ. ಯಾತಕ್ಕೆ ತಸ್ಮಿನ್ ಏತಸ್ಮಿನ್ ಅಗ್ನೌ ದೇವಾಹ ಶ್ರದ್ಧಾಂ ಜುಹ್ವತಿ, ಈ ಅಗ್ನಿಯಲ್ಲಿ ದೇವತೆಗಳೆಲ್ಲ ಶ್ರದ್ಧೆಯನ್ನ ಹೋಮಿಸ್ತಾರೆ. ಇತ್ಯುತ್ಕ್ರಾಂತಸ್ಯ ಶ್ರದ್ಧಯಾ ಇಷ್ಟವತಃ ಶ್ರದ್ಧಾಸಹಿತಶ್ಚೈವ ದ್ಯುವಾಖ್ಯೇ ಪ್ರಥಮಾಗ್ನೌ ಹೋಮ ಶ್ರವಣ. ಶ್ರದ್ಧೆಯೊಂದಿಗೆ ಯಜ್ಞ ಮಾಡಿದಾಗ ಶ್ರದ್ಧಾಸಹಿತನಾದವನನ್ನ ಏನ್ ಮಾಡ್ತಾ ಇದ್ದಾರೆ? ದ್ಯು ಅಂತಕ್ಕಂಥ ಐದು ಅಗ್ನಿಗಳು, ಪಂಚಾಗ್ನಿಗಳು ಅಂತ ಹೆಸರು. ಪ್ರಥಮಾಗ್ನಿ, ಪ್ರಥಮಾಗ್ನಿಯಲ್ಲಿ ಪ್ರಥಮಾಗ್ನಿ ಯಾವುದು? ದ್ಯು. ದ್ಯು ಅನ್ನ ಅಗ್ನಿಯಲ್ಲಿ ಹೋಮಿಸ್ತಾ ಇದ್ದಾರೆ ಅಂತ ಹೇಳಿದರು. ಭೂತಾನಾಮಿ ಸಾಗತ ಉಕ್ತ ಉಪಕ್ರಮೆ ತಥೋಕ್ತಿ ಪ್ರಸಂಗ. ಇಲ್ಲಿ ಅಗ್ನಿ ಅಂತ ಅಷ್ಟೇ ಹೇಳಿದ್ರೆ ಹೊರತು ಏನ್ ಹೇಳಲಿಲ್ಲ, ಉಡನಾಕ್ ಹೇಳಲಿಲ್ಲ. ಆದ್ರಿಂದ ಉಡದು ಹೇಳಿದರೆ ಬರೀ ಅಗ್ನವು ಅಂತ ಹೇಳ್ತಿರಲಿಲ್ಲ, ಅಜ್ಞಾದಿ ಭೂತಗಳಲ್ಲಿ ಅಂತ ಹೇಳ್ಬಿಡ್ತು. ಅಜ್ಞಾದವು ಅಂತ ಹೇಳ್ಬಹುದಾಗಿತ್ತು, ಅಷ್ಟೇ ಅಗ್ನವು ಅಂತ ಅಷ್ಟೇ ಹೇಳ್ಬಿಟ್ಟಿದ್ದಾರೆ. ಅಥೋ ಭೂತಾನಾಂ ಸಹಗತ್ಯ ಭಾವೇನ, ಹೀಗೆ ನಾಲ್ಕು ಭೂತಗಳು ಜೊತೆ ಹೋಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಆದ್ರಿಂದ ಮರಣಸ್ಯೈವ ಮೋಕ್ಷತ್ವ, ಸಾವೇ ಮೋಕ್ಷ. ವ್ಯರ್ಥಂ ವೈರಾಗ್ಯ ಇತಿ ವೈರಾಗ್ಯಾದಿ ಇತಿ ಭಾವ. ವ್ಯರ್ಥ ವೈರಾಗ್ಯಾದಿಗಳೆಲ್ಲ ವ್ಯರ್ಥ ಅಂತ ಅವನ ಭಾವನೆ. ಸಿದ್ಧಾಂತಾಂಶಂ ವ್ಯಾಚಷ್ಟೇ ನ ಇತಿ, ಸಿದ್ಧಾಂತದ ಭಾಗ ಮುಂದಿನ ಭಾಗ ಚೇನ್ನ ತಾಯೇವ ಹಿ ಉಪಪತ್ತೇ ಹೇ. ಓಂ ಅಲ್ಲ ಅಲ್ಲ, ಪ್ರಥಮ ಅಂತ ಪೂರ್ವಪಕ್ಷದಲ್ಲಿ ಕೇಳ್ತಿರೋದಷ್ಟೇ, ಅವ್ರು ಪ್ರಥಮ ಅಂತ ಹೇಳಿಲ್ಲ. ಶ್ರುತಿಯಲ್ಲಿ ಪ್ರಥಮ ಅಂತ ಬಂದಿಲ್ಲ, ಬರೀ ಅಗ್ನಿ ಅಂತ ಅಷ್ಟೇ ಬಂದಿರೋದು. ಅದಕ್ಕೆ ಯಾವ ಅಗ್ನಿ ದ್ಯೂ ಅಂತ ದ್ಯೂ ಅಂದ್ರೆ ಯಾವುದು ಪ್ರಥಮ ಅಗ್ನಿ? ಆ ಅರ್ಥ ಇಂಪ್ಲಿಕೇಶನ್ ಇಂದ ಬಂದಿರೋ ಅರ್ಥನೇ ಹೊರತು ಒಂದು ಅರ್ಥ ಬಾಕಿ ಉಳ್ಕೊಂಡ್ಬಿಟ್ಟಿದೆ. ಅವ್ನು ಕೇಳೋದಕ್ಕೊಂದು ಪಾಯಿಂಟ್ ಇದೆ, ಅದಕ್ಕೆ ಹೇಳಬೇಕಾಯ್ತು. ಪ್ರಥಮ ಅಗ್ನೌ ಭೂತ ಸಹಿತಸ್ಯ ಹೋಮ. ಯಾಕೆ ಕಮ್ಮಿ ಅಂತ ಕೇಳಿದ್ರೆ ಬಹಳ ಸುಲಭ ಅದು. ರಾಮಾನುಜಾಚಾರ್ಯ ಇವ್ರದವ್ರದ್ದು ಹೆಚ್ಚು ಕಡಿಮೆ, ಶಂಕರ ಭಾಷೆ ರಾಮಾನುಜ ಹೆಚ್ಚು ವ್ಯತ್ಯಾಸ ಇಲ್ಲ. ಮೂರಲ್ಲೇ ಇಬ್ರು ಒಂದೇ ರೀತಿ ಬರೀತಾರೆ, ಆದ್ರಿಂದ ಇಬ್ರು ಕಂಡ್ರೆ ಒಟ್ಟಿಗೆ ಆಗಿಬಿಡುತ್ತೆ. ಗೊತ್ತಾಯ್ತಾ, ಇವ್ ಮೂವತ್ತೈದರೊಳಗೊಂದು ಫೇಲ್ ಅಂತ ಒಬ್ಬನ ಸ್ಪೆಸಿಫಿಕ್ ಆಗಿ ಹೇಳಿದಾಗ ಬಂದವರೆಲ್ಲ ಹೇಗೆ ಅಂಡರ್ಸ್ಟುಡ್ ಆ ಥರ, ಅದು ಹೆಚ್ಚು ಕಡೆ ಅವರೆಲ್ಲ ಹಾಗೆ ಹೇಳ್ತಾ ಹೋಗ್ಬಿಡ್ತಾರೆ. ಮೋಕ್ಷ ಬಂದಾಗ ಕೆಲವು ವಿಷಯ ಅಲ್ಲಲ್ಲಿ ಕೆಲವು ಬಂದಾಗ ಮಾತ್ರ ಡಿಫರ್ ಆಗ್ತಾರೆ, ಅದ್ರ ಖಂಡನೆ ಮಾಡ್ತಾರೆ ಅಷ್ಟೇ. ಡಿಫರ್ ಆಗಲ್ಲ ಮಾತ್ರ ಖಂಡನೆ ಮಾಡ್ತಾ ಇರೋದು, ಉಳಿದಲ್ಲಿ ಇಬ್ಬರಿಗೂ ಸಹ ಕಾಮನ್ ದೊಡ್ಡ ಡಿಫೆಕ್ಟ್ಸ್ ಎಲ್ಲ ಅದಕ್ಕೆ ಗೊತ್ತಾಯ್ತಾ. 90% ಇಬ್ಬರದು ಕಾಮನ್ ಡಿಫರೆನ್ಸ್ ಬಂದಾಗ ಮಾತ್ರ ಅದಕ್ಕೆ ಹೆಸರು ಹೇಳೋದಿಲ್ವಲ್ಲ, ಹೀಗೆ ಹೇಳಿದ್ರೆ ಹೆಸರು ಹೇಳೋದಾಗಿದ್ರೆ ಇಬ್ಬರಿಗೂ ಅರ್ಥ ಆಗುತ್ತೆ ಅಂತ. ಅದೇ ಅನೇಕ ರೈತರು ತಿಳ್ಕೊಬಿಟ್ರು ಸ್ಪೆಸಿಫಿಕ್ ಆಗಿ ಖಂಡನೆ ಮಾಡಿಲ್ಲ ಅಂತ, ಅವ್ರಿಗೂ ಸಮಾಧಾನ, ನಮ್ಮ ಹೆಸರು ಹೇಳಿಲ್ಲ ಅಂತ ಖುಷಿ ಪಡ್ತಿರ್ತಾರೆ. ಇದ್ರಲ್ಲಿ ಬಂದಾಗಿದೆ ಅಂತ ಅರ್ಥ. ಮತ್ತೆ ಹೇಳೋ ಕಾರಣ ನಮ್ಮಲ್ಲೇ ಕೆಲವು ಖಂಡನೆ ಮಾಡಿ ನಾವು ಅವ್ರು ಹೊಂದ್ಕೋಬಹುದು, ಆ ರೀತಿ ಯೋಚನೆ ಮಾಡ್ತಾರೆ. ಕೆ ಚಿತ್ತ ಆದ್ರೆ ಸೇರ್ಕೊಂಡ್ಬಿಡ್ತಾರೆ ಹೇಳ್ತಾರೆ. ಬರಿ ಬಂದಿದ್ದೇನು ಅನಿವಾರ್ಯವರು ವ್ಯವಹಾರ ಭೂತ ಹೇಳಕ್ ಹೊಟ್ಟರಾಗಲು ಕೂಡ ಅವ್ರು ಕೂಡಿಸ್ಬೇಕೀಗ ವೇದನೆ ಏನಂತ ಹೇಳ್ಬೇಕು ಅವ್ರೀಗ, ಏನೋ ಕಾರಣ ಕೊಡ್ತೆ ಅಥವಾ ಅಂತದ್ದೇ ಕಾರಣ ಮತ್ತೆ ಗೊತ್ತಾಯ್ತಾ. ಅಂತ ಕಾರಣ ಅದರಿಂದ ಹೊರಟು ದೇವರಿಗೂ ಗುಣಗಳಿಗೂ ಅವನ ಗುಣಗಳಿಗೂ ಭೇದ ಇಲ್ಲ ಅಂತ ಹೇಳೋದಿಲ್ಲ, ಭೇದ ಇದೆ ಅಂತ ಹೇಳ್ತಾರ. ಇವೆಲ್ಲ ದೋಷಗಳು ಅವ್ರು ಏನೇನು ನಿರ್ಗುಣ ಅಂತ ಹೇಳಿದಾಗ ಏನೇನು ದೋಷ ಬರುತ್ತೋ ಗೊತ್ತಾಯ್ತಲ್ಲ, ಅದೇ ರೀತಿಯಲ್ಲಿ ಭಿನ್ನ ಗುಣ ಹೊಂದಿದವರು ಅದೇ ದೋಷ ಬರುತ್ತೆ. ಅದೆಲ್ಲ ಹೇಳ್ತಿರೋದು ಮತ್ತೆ ಮತ್ತೆ ಹೇಳಬೇಕಾಗಿಲ್ಲ. ಸಿದ್ಧಾಂತಾಂಶಂ ವ್ಯಾಚಷ್ಟೇನಾ ಇತಿ ಪ್ರಥಮಾಗ್ನೋ ಭೂತಸಹಿತಸ್ಯ ಹೋಮ ಆಶ್ರಮಣಾತ್ ನ ಭೂತಾನಾಂ ಅಸಹಗತಿ ಕಲ್ಪನೀಯ. ಉಳಿದ ಭೂತಗಳನ್ನು ಹೇಳಲಿಲ್ಲ, ಒಂದೇ ಹೇಳಿದ್ದಾರೆ ಅಂತ ಹೇಳಿ ಉಳಿದ ಭೂತಗಳ ಸಹಗತಿ ಜೊತೆಯಾಗಿ ಹೋಗುವಿಕೆಯನ್ನ ಬರೀ ಕಲ್ಪನೆ ಅಂತ ಕೆಲವು ಇಲ್ಲ ಅಂತ ಕಲ್ಪನೆ ಮಾಡಲಿಕ್ಕೆ ಹೋಗಬೇಡ. ಯತಃ ಪ್ರಥಮಾಗ್ನೌ ಅಪಿ ಆಪೋ ಭೌಮ್ಯತೆಯ ಶ್ರೂಯಂತೆ ಶ್ರದ್ಧಾಶಬ್ದಾರ್ಥ ರೂಪತೆಯ. ಅಲ್ಲಿ ಬರೀ ಅಗ್ನಿ ಇಲ್ಲ, ಶ್ರದ್ಧಾ ಅಂತ ಪದ ಉಪಯೋಗಿಸಿದ್ದಾರೆ. ಶ್ರದ್ಧಾ ಅಂದ್ರೆ ಏನು ಅಂದ್ರೆ ತಾಯಿವ ಪ್ರಸ್ತುತ ಆಪಃ ಶ್ರದ್ಧಾರೂಪೇಣ ಹೂಯಂತೆ ಇತಿ ತು ಪಂಚಮ್ಯಾಂ ಆಹುತೌ ಆಪಃ ಪುರುಷವಚಸೋ ಭವಂತಿ. ಅಲ್ಲಿ ಶ್ರದ್ಧಾ ಅಂದ್ರೆ ಆಪಃ ಅಂತ ಅರ್ಥ ಹೇಳ್ಬಿಟ್ಟಿದ್ದಾರೆ ಮುಂದೆ. ಸೊ ಎರಡಾಯ್ತು ಅಲ್ಲಿಗೆ, ಈಗ ಅಗ್ನಿ ಜೊತೆ ಯಾವ್ದು ಸೇರಿಕೊಂಡ್ತು, ನೀರು ಸೇರಿಕೊಳ್ತಾರೆ ಪಂಚ ಉಪಲಕ್ಷಣೆ ಎಲ್ಲ ಬಂತು. ಅವ್ರ ವಾದ ಒಂದೇ ಇತ್ತು ಅಂತ ಒಂದೇ ಇಲ್ಲ ಅಂತ ಆ ವಾಕ್ಯದಲ್ಲೇ ಗೊತ್ತಾಗುತ್ತೆ. ಆದ್ರಿಂದ ನೀವು ಸರಿಯಾಗಿ ಅರ್ಥನೆ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ದಕ್ಕೆ ಸರಿ ಹೋಯ್ತಾರೆ. ಅತ ಅಯಂ ಖಲು ಯತಃ ಪ್ರಥಮಾಗ್ನೌ ಅಪಿ ಆಪೋ ಹೋಮ್ಯತೆಯ ಶ್ರೂಯಂತೆ ಶ್ರದ್ಧಾ ಶಬ್ದಾರ್ಥ ರೂಪತೆಯ. ಅಯಂ ಖಲು ಶಬ್ದೋ ಅಜಃ ಲಕ್ಷಣಯ ಶ್ರದ್ಧೆಯ ಅದ್ವಿಶ್ಚ ಯುಕ್ತಂ ಜೀವ ಮಹಾ ತತ್ಕುತಃ. ಅದಕ್ಕೇನಂತಾರೆ ಜಹಲ್ಲಕ್ಷಣ ಅಜಹಲ್ಲಕ್ಷಣ ಅಂತ ಹೇಳಿದ್ರು. ಅಜಹಲ್ಲಕ್ಷಣ ಅಂದ್ರೆ ಏನೋ ಅದನ್ನು ಸೇರಿಸ್ಕೊಂಡು ಹೇಳಿದ್ರೆ ಅಜಹಲ್ಲಕ್ಷಣ, ಬಿಟ್ಟು ಹೇಳಿದ್ರೆ ಜಹಲ್ಲಕ್ಷಣ. ಗೊತ್ತಾಯ್ತಾ, ರಮಾ ಬ್ರಹ್ಮಾದಯೋ ದೇವ ಅಂತ ಕರಿತೇನೆ, ರಮಾ ಬ್ರಹ್ಮಾದಿಗಳು ಬಿಟ್ಟು ಉಳಿದವರು ಅಂತ ಅರ್ಥ. ಅದೇ ರೀತಿಯಲ್ಲಿ ಕೆಲವು ಶೇಷಣ್ಣು ಹೇಳ್ತೇವೆ ಅವಾಗ ಏನಂತ ಅಜಹಲ್ಲಕ್ಷಣ. ಈಗ ಉದಾಹರಣೆ ಕಾಗೆ ಗುಬ್ಬಿ ಬಂದು ಓಡಿಸು ಅಂತ ಹೇಳ್ತಾರೆ, ಕಾಗೆ ಗುಬ್ಬಿನೂ ಸೇರಿಸಿ ಯಾವ್ದು ಬಂದರೂ ಓಡಿಸು ಅಂತ ಅರ್ಥ. ಕೆಲವು ಸರ್ತೆ ಅದನ್ನು ಬಿಟ್ಟು ಬೇರೆದನ್ನು ತಗೋಬೇಕು ಅಂತ ಅರ್ಥ. ಅದಕ್ಕೆ ಅಜಹಲ್ಲಕ್ಷಣ ಯಾ ಶ್ರದ್ಧಾಯ ಶ್ರದ್ಧೆಯ ಅದ್ಭಿಷ್ಟ ಯುಕ್ತಂ ಜೀವಮಃ. ಶ್ರದ್ಧಾ ಶಬ್ದದಿಂದ ನೀರನ್ನೂ ಸೇರಿಸಿ ಜೀವನ ಬಗ್ಗೆ ಹೇಳ್ತಿರೋದ್ರಿಂದ ಅದು ಒಂದೇ ಪ್ರಥಮಾಗ್ನಿಯಲ್ಲಿ ಬಂತೆ ಅಷ್ಟೇ ಹೇಳಿದ್ರು ತಿಳ್ಕೊಳ್ಳೋಕೆ ಹೋಗ್ಬೇಡ. ತತ್ಕುತಃ ಉಪಸಂಹಾರಿ ಅಪಾಂ ಜೀವೇನ ಸಹ ಗತಿ ಶ್ರವಣ. ಬರೀ ಕಲ್ಪನೆಯಲ್ಲ, ಮುಂದೆ ಅದೇ ವಾಕ್ಯ ಇದೆ, ಆಹುತ ಆಪಃ ಪುರುಷವಚಸೋ ಭವಂತಿ ಅಂತ ಹೇಳಿರೋದ್ರಿಂದ ಅದೇ ಅರ್ಥನೆ ಮಾಡಬೇಕು. ತದನುಸಾರೇಣ ಉಪಕ್ರಮಾರ್ಥ ಕಲ್ಪನೆ ತದುಪಪತ್ತೇ. ಉಪಸಂಹಾರಕ್ಕೆ ತಕ್ಕಂತೆ ಏನ್ ಮಾಡ್ಬೇಕು, ಯಾವಾಗಲೂ ಉಪಕ್ರಮದ ಅರ್ಥ ಮಾಡಬೇಕು. ಉಪಕ್ರಮ ಉಪಸಂಹಾರಗಳಲ್ಲಿ ಯಾವುದು ಪ್ರಬಲ, ಉಪಸಂಹಾರ ಪ್ರಬಲ. ಯಾವಾಗಲೂ ಥೀಸಿಸ್ ಬರಬೇಕಾದ್ರೆ ಬದಲು ಇಂಟ್ರೊಡಕ್ಷನ್ ಕೊಡ್ತಾರೆ, ಗೊತ್ತಾಯ್ತಾ, ಆಮೇಲೆ ಕನ್ಕ್ಲೂಷನ್ ಕೊಡ್ತಾರೆ. ಅವ್ರ ಎಸೆನ್ಸ್ ಎಲ್ಲಿರುತ್ತೆ ಯಾವಾಗಲೂ ಕನ್ಕ್ಲೂಷನ್ ಇರುತ್ತೆ. ಇಂಟ್ರೊಡಕ್ಷನ್ ಏನ್ ಮಾಡ್ತೀರಿ ಅಂತ ಹೇಳಿ, ಏನ್ ಮಾಡಿದೆ ಅಂತ ಮುಂದೆ ಉಪಸಂಹಾರ ಮಾಡ್ತಾರೆ. ಕಾಮನ್ ಸೆನ್ಸ್ ಅದು, ಇದೆಲ್ಲ ಇವತ್ತಿಗೂ ಒಪ್ಪೋದಿಲ್ಲ ಅವರು, ಅರ್ಥ ಆಯ್ತಿಲ್ಲ. ಅವ್ರ ಪ್ರಕಾರ ಯಾವ್ದು ದೊಡ್ಡದು, ಉಪಕ್ರಮನೇ ದೊಡ್ಡದು. ಇಂಥವಾದ ಕಾಮನ್ ಸೆನ್ಸ್ಗೆ ಗೊತ್ತಾಗುತ್ತೆ ಅವ್ರದ್ದು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂತ, ಅರ್ಥ ಆಯ್ತಾ. ಇವೆಲ್ಲ ತೀರಾ ಲೋ ಲೆವೆಲ್ಲಲ್ಲೇ ಅವ್ರ ಆಟ ಹೋಲಿಸ್ಬಿಡ್ಬೋದು. ಫೈನಲ್ಸ್ ವರ್ಗ ಹೋಗೋದಿಲ್ಲ ಅಂತಾರಲ್ಲ ಆಟಗೆ, ಫೈನಲ್ಸ್ ವರ್ಗ ಹೋಗೋದಿಲ್ಲ ಇದರಲ್ಲೇ, ಇದು ಯಾವ ಲೆವೆಲ್ ಅಂತಾರ ಅದಕ್ಕೆ ಪ್ರೀ ಕ್ವಾಲಿಫೈ ಆಗೋದಿಲ್ಲ, ಇದರೊಳಗೆ ಹೋಗ್ಬಿಡ್ತಾರೆ ಮೊದಲಿಗೆ. ಆ ಅರ್ಥದಲ್ಲಿ ಯೋಚನೆ ಮಾಡ್ಬೇಕು. ಅಯಂ ಖಲು ಉಪಸಂಹಾರ, ಅದು ಇವತ್ತು ಎಲ್ಲರೂ ಫಾಲೋ ಮಾಡ್ಕೊಂಬಂದಿರೋ ಅಭ್ಯಾಸ. ಅದು ತಿಳಿತಲ್ಲ, ಫಸ್ಟ್ ಆರ್ಡರ್ ಇರುತ್ತೆ, ಲಾಸ್ಟ್ ಆರ್ಡರ್ ಇರುತ್ತೆ. ಯಾವ್ದು ದೊಡ್ಡದು? ಲಾಸ್ಟ್ ದೊಡ್ಡ. ಉಪಸಂಹಾರ ಯಾವಾಗಲೂ ಪ್ರಬಲ, ಅದನ್ನ ಎಲ್ಲಾ ಸ್ಟೇಜ್ ಅಲ್ಲ ಉಪಯೋಗಿಸೋದು, ಅದನ್ನೇ ಅದನ್ನ ಅರ್ಥ ಮಾಡ್ಕೊಳ್ಳೋದು. ಇವತ್ತುಗಾರ ಇರುತ್ತೆ, ವಾದ ಮಾಡ್ತಾರೆ. ಅದ ಹೆಸರು ಪುಸ್ತಕ ಉಪಕ್ರಮ ಪರಾಕ್ರಮ ಅಂತ ಹೇಳಿದ್ರು ಅವರಿಗೆ. ಅವ್ರು ಉಭಯ ದೇಶದ ಕೃತಿ ಬರೆದ್ರು ಅದನ್ನ. ಅದಕ್ಕೆ ವಿಜಯ ವಿಜಯ ಸ್ವಾಮಿಗಳು ಉಪಸಂಹಾರ ವಿಜಯ ಅಂತ ಖಂಡನೆ ಕೊಟ್ಟು ಡಿಟೇಲ್ ತೋರಿಸ್ತಾ ಹೋಗ್ತಾರೆ. ಎಲ್ಲೆಲ್ಲಿ ನೀವು ಆ ತಪ್ಪು ಅರ್ಥ ಆಗುತ್ತೆ ಮಾಡೋದನ್ನು ತೋರಿಸಿ ಎಲ್ಲಾ ಒಂದು ಸ್ಟ್ಯಾಂಡ್ ಪ್ಯಾಡ್ಸ್ ಮುಂದಿಡ್ತಾರೆ. ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ದ್ವೈತ ಪ್ರೂವ್ ಮಾಡೋದು ಬಹಳ ಸುಲಭ. ಉಪಸಂಹಾರೇ ಅಪಾಂ ಜೀವೇನ ಸಹ ಗತಿ ಶ್ರವಣ ತದನುಸಾರೇಣಂ ಉಪಕ್ರಮಾರ್ಥ ಕಲ್ಪನೆ ತದುಪತ್ತೇ ಅನ್ಯಥಾ ವಿರೋಧೇನ ಅಪ್ರಾಮಾಣ್ಯ ಪ್ರಸಂಗಾದಿತಿ ಭಾವ. ನಚ ಆಗಮನ ಮಾತ್ರ ವಿಷಯತ್ವ ಉಪಸಂಹಾರಸ್ಯ ವಾಚ್ಯಂ. ಇನ್ನೇನು ಹೇಳ್ಬೇಕು ಅದಕ್ಕೆ ನೋಡಿ, ಉಪಸಂಹಾರದ ಅರ್ಥ ಆಗಲ್ಲ. ಮೊದಲಿಗೆ ಬರ್ಬೇಕಾದ್ರೆ ಬರ್ತಾನೆ ಅಂತ ಅರ್ಥ, ಹೋಗ್ಬೇಕಾದ್ರೆ ಒಬ್ಬರೇ ಒಂದೇ ಹೋಗ್ತದೆ ಅಂತ ಅರ್ಥ, ಆ ರೀತಿ ಮಾಡ್ತೀನಿ ಅಂತ. ಆ ನೀರಿನ ನೆಲೆ ಕುಡಿಸ್ತಕ್ಕೆ ಟ್ರೈ ಮಾಡ್ತಾನೋ ಅನ್ನೋ, ಬರಬೇಕಾದ್ರೆ ಬೇಕಷ್ಟೇ, ಹೋಗ್ಬೇಕಾದ್ರೆ ಬೇಕಿಲ್ಲ ಅಂತ ಯಾಕೆ ಹೇಳಬಾರ್ದು? ಅದಕ್ಕೆ ಹೇಳ್ತಾರೆ, ಹೇಳಬಾರ್ದು. ಭೂತಾನಿ ತ್ಯಜಂತಿ ಇತ್ಯನುಕ್ತ್ವಾ ಸೋಮೋ ರಾಜ ಸಂಭವತಿ ಇತ್ಯಾದಿವತ್ ಆಪೋ ಭವಂತಿ ಇತಿ ಚ ಅನುಕ್ತ್ವಾ ಆಪಃ ಪುರುಷವಚಃ ಇತ್ಯನುವಾದಾತ್ ತಥಾಪಿ ಉಪಸಂಹಾರ ಅನುಸಾರಿತ್ವಂ ಉಪಕ್ರಮಸ್ಯ ಕುತಃ. ಅಲ್ಲೂ ಕೂಡ ಏನ್ ಹೇಳಿದ್ದಾರೆ, ನಚ ಆಗಮನ ಮಾತ್ರ ವಿಷಯತ್ವಂ ಉಪಸಂಹಾರಸ್ಯ ವಾಚ್ಯಂ. ಉಪಸಂಹಾರ ಪ್ರಬಲವಾದರೂ ಕೂಡ ಅಲ್ಲೂ ನಮಗೆ ಅನುಕೂಲವಾದ ವಿಚಾರ ಏನೇ ಇದೆ ಅಂತ ಹೇಳೋದಕ್ಕೆ ಹೋಗಬೇಡ, ಅದನ್ನ ಅನುಕೂಲವಾದ ವಿಚಾರ ಇಲ್ಲ. ಭೂತಾನಿ ತ್ಯಜಂತಿ ಇತ್ಯನುತ್ವ ಸೋಮೋ ರಾಜ ಸಂಭವತಿ ಇತ್ಯಾದಿವತ್ ಆಪೋ ಭವಂತಿ ಇತಿ ಚ ಅನುಕ್ತ್ವ ಆಪಃ ಪುರುಷವಚಸ ಇತ್ಯನುವಾದ. ಆಪಃ ಅಂತ ಅಷ್ಟೇ ಹೇಳಿಲ್ಲ, ಪುರುಷವಚಸ ಒಂದು ಕಂಟಿನ್ಯೂ ಬೇರೆ ಮಾಡ್ತಿದ್ದಾರೆ. ಆದ್ದರಿಂದ ಉಪಸಂಹಾರದಲ್ಲಿ ಹೇಳಿರ್ತಕ್ಕಂಥ ರೀತಿಯಲ್ಲಿ ನೀರನ್ನು ಪ್ರತ್ಯೇಕ ತಗೊಳ್ಳೇಬೇಕು, ಬರೋ ಕಾಲಕ್ಕೆ ಅಷ್ಟೇ ಅಲ್ಲ ಹೋಗೋ ಕಾಲಕ್ಕೂ ಬೇಕು ಅಂತ ಹೇಳಿ. ತಥಾಪಿ ಉಪಸಂಹಾರ ಅನುಸಾರಿತ್ವಂ ಉಪಕ್ರಮಶ್ಯ ಕುತಃ. ಉಪಸಂಹಾರಸ್ಯ ಉಪಕ್ರಮ ವ್ಯಾಖ್ಯಾನ ರೂಪತ್ವೇನ, ಹಾಗೊಂದು ಪ್ರಶ್ನೆ. ತಥಾ ಉಪಸಂಹಾರಸಾನಿತ್ವ ಉಪಕ್ರಮಶ್ಯ ಕುತಃ, ಇದು ಇಂಪಾರ್ಟೆಂಟ್. ಉಪಸಂಹಾರಕ್ಕೆ ಅನುಸಾರವಾಗಿ ಉಪಕ್ರಮ ಅರ್ಥ ಮಾಡಬೇಕು, ಉಪಕ್ರಮಕ್ಕೆ ಅನುಸಾರವಾಗಿ ಉಪಸಂಹಾರ ಅರ್ಥ ಮಾಡಬೇಕು ಅಂತ ಪ್ರಶ್ನೆ. ಈಗ ನಾವೇನ್ ಮಾಡಿದ್ದೇವೆ, ಈಗ ಉಪಸಂಹಾರಕ್ಕೆ ಅನುಗುಣವಾಗಿ ಮಾಡಬೇಕು ಅಂತ ಹೇಳಿದೆ, ಅದು ಯಾತಕ್ಕೆ ಅಂತ ಕೇಳ್ತಾರೆ, ಉತ್ತರ ಕೊಡ್ತಾರೆ. ಇತ್ತು ವ್ಯಾಖ್ಯಾನ, ಅದ ಕಾರಣ ಏನು ಅಂದ್ರೆ, ಉಪಸಂಹಾರಸ್ಯ ಉಪಕ್ರಮ ವ್ಯಾಖ್ಯಾನ ರೂಪತ್ವೇನ. ಒಂದು ಮೂಲ, ಒಂದು ವ್ಯಾಖ್ಯಾನ, ಅದರಲ್ಲಿ ಯಾವಾಗಲೂ ಕೂಡ ಮೂಲದಿಂದ ಯಾವ್ದನ್ನ ಅರ್ಥ ಮಾಡ್ಕೋಬೇಕು, ಯಾವಾಗಲೂ ವ್ಯಾಖ್ಯಾನದ ಮಾಡ್ಕೋಬೇಕು. ಸೊ ಉಪಸಂಹಾರ ಅಂಬುದು ಏನ್ ಮಾಡತ್ತೆ, ಯಾವಾಗಲೂ ಕೂಡ ಉಪಕ್ರಮ ವ್ಯಾಖ್ಯಾನ ರೂಪ, ಆದ್ರಿಂದ ಅದು ಬಿಟ್ಟು ಅರ್ಥ ಮಾಡ್ಕೊಳ್ಳೋಕೆ ಬರೋದಿಲ್ಲ, ವಿರೋಧ ಇರೋದಿಲ್ಲ. ಅವ್ನು ವಿರೋಧ ಡ್ರಿಂಕ್ ಮಾಡಕ್ ಕೊಟ್ಟಿದ್ದಾನೆ, ಅವನು ವಿರೋಧ ಇರೋದಿಲ್ಲ ಅಂತ ಹೇಳ್ತಾರೆ. ಯಾವಾಗಲೂ ಕೂಡ ಎಲ್ಲಿ ವಿರೋಧ ಬಂದ್ರು ಕೂಡ ಅದು ವಾಕ್ಯ ವ್ಯಾಲಿಡ್ ಆಗೋದೇ ಇಲ್ಲ, ಕನ್ಸಿಸ್ಟೆನ್ಸಿ ಎಲ್ಲಾ ಸ್ಟೇಜಲ್ಲಿ ಇರಬೇಕು. ಅರ್ಥ ಮಾಡ್ಕೋಬೇಕಾದ್ರೆ ಏನ್ ಮಾಡ್ತೀವಿ ನಾವೀಗ, ಉಪಕ್ರಮ ಉಪಸಂಹಾರ ನೋಡಿ ಅರ್ಥ ಮಾಡಕ್ಕೂ ಕಷ್ಟ ಹೊರತು ಅಲ್ಲಿ ಮಾತ್ರ ಏನಾಗಿರುತ್ತೆ, ಸರಿಯಾಗೇ ಇರುತ್ತೆ, ಅದನ್ನ ಅವರು ತಿಳ್ಕೊಂಡಿಲ್ಲ. ಉಪಸಂಹಾರಸ್ಯ ಉಪಕ್ರಮ ವ್ಯಾಖ್ಯಾನ ರೂಪತ್ವೇನ ಪ್ರಾಬಲ್ಯ. ಉಪಕ್ರಮ ಪ್ರಾಮಾಣ್ಯ ಉಪಪತ್ಯರ್ಥಂ ಉಪಸಂಹಾರ ಅನುಸಾರಿತ್ವಸ್ಯ ಅವಶ್ಯಕ. ಬಂದೆ ಹದಿನೈದು ಒಂದು ಬಿಟ್ಟು ಅವಶ್ಯಕತ್ವ. ಏನ್ ಬೇಕೀಗ, ಉಪಕ್ರಮ ಪ್ರಾಮಾಣ್ಯ ಉಪಪತ್ಯರ್ಥಂ ಉಪಸಂಹಾರ ಅನುಸಾರಿತ್ವಸ್ಯ ಅವಶ್ಯಕತ್ವ. ಉಪಕ್ರಮ ಅಂಬುದು ಸರಿಯಾಗುತ್ತೆ ಅಂತ ಹೇಳಬೇಕಾದ್ರೆ ಉಪಸಂಹಾರದ ಹೆಲ್ಪ್ ನಮಗೆ ಬೇಕಾಗುತ್ತೆ. ಅದ್ಮೇಲೆ ಯಾವುದರಿಂದ ಪ್ರಾಮಾಣ್ಯ ನಮಗೆ ಸಿದ್ಧವಾಗುತ್ತೋ ಅದನ್ನ ಕೈ ಬಿಡೋದಕ್ಕಾಗತ್ತಾ? ಸಾಧ್ಯ ಇಲ್ಲ, ಅದು ಪ್ರಮಾಣ. ವ್ಯಾಖ್ಯಾನ ಅನುಸಾರಿತ್ವ, ನಾವೆಲ್ಲ ಆಚಾರ್ಯ ಭಾಷ್ಯದ ಅರ್ಥ ಆಗಲಿ ಪ್ರಸಂಗ ಬಂದ ಕಾಲ ಪ್ರಶ್ನೆ ಏನ್ ಮಾಡ್ತೇವೆ, ಟೀಕಾರ ಟೀಕೆ ಉಪಯೋಗಿಸ್ತೀವಿ ನಾವು, ಅದನ್ನು ಉಪಯೋಗಿಸ್ಬಾರಂತ ಯಾರು ಹೇಳಾಗಿಲ್ಲ. ಯಾತಕ್ಕೆ ವ್ಯಾಖ್ಯಾನ ರೂಪವಾದ, ವ್ಯಾಖ್ಯಾನ ರೂಪವಾದ ಇಟ್ಕೊಂಡೇ ಅರ್ಥ ಮಾಡಬೇಕು ಅಂತ ನಿಯಮ ಇರೋದ್ರಿಂದ ಮತ್ತೇನು ಬೇಕೇ? ವ್ಯಾಖ್ಯಾನ ಕ್ಲಾರಿಫಿಕೇಶನ್, ಒಂದು ಆರ್ಡರ್ ಬರುತ್ತೆ, ಕ್ಲಾರಿಫಿಕೇಶನ್ ಇಂದ ಆರ್ಡರ್ ಕೊಡ್ತಾನೆ. ಕ್ಲಾರಿಫಿಕೇಶನ್ ಆರ್ಡರ್ ಇಗ್ನೋರ್ ಮಾಡಕ್ ಬರೋದಿಲ್ಲ. ಆಕ್ಚುಲಿ ಏನ್ ಮಾಡ್ತಿದ್ದಾರೆ, ಅವ್ರೀಗ ತಮ್ಮದೇ ಆರ್ಡರ್ ತಾವೇ ಬರೋದು ಅರ್ಥ, ಅದು ಕೆಳಗೆ ಕೊಡ್ತಾರೆ ಮೀನ್ಸ್ ಅಂತ ಹೇಳ್ಬಿಡ್ತಾರೆ, ಕೆಲವು ಇದು ಪದಗಳು ಈ ಅರ್ಥ ಅಂತ ಹೇಳ್ಬಿಡ್ತಾರೆ. ಆ ಹೇಳಿದ ಅರ್ಥ ಇಲ್ಲ, ನಾವಿಂದೇ ಅರ್ಥ ಮಾಡ್ಕೋತೀವಿ ಅಂತ ಹೇಳಕ್ ಬರೋದಿಲ್ಲ, ಅವ್ರ ಅರ್ಥ ಕ್ಲಿಯರ್ ಮಾಡಿದ ಮೇಲೆ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ವ್ಯಾಖ್ಯಾನ ಅನುಸಾರಿ ವ್ಯಾಖ್ಯಾಯ ವ್ಯಾಖ್ಯೇಯಸ್ಯ ತದರ್ಥೆ ಅಪ್ರಾಮಾಣ್ಯ ದರ್ಶನ. ವ್ಯಾಖ್ಯಾನಕ್ಕೆ ಅನುಗುಣವಾಗಿ ವ್ಯಾಖ್ಯೆ ಇಲ್ಲದೆ ಹೋಗಿಬಿಟ್ರೆ ಆ ಅರ್ಥದಲ್ಲದೇನಂತ ತಿಳ್ಕೋಬೇಕಾಗ ಅಪ್ರಮಾಣ ಅಂತಾನೆ ಆಗಿಬಿಡುತ್ತೆ. ಬಹಳ ಇಂಪಾರ್ಟೆಂಟ್ ಇದು. ವ್ಯಾಖ್ಯಾನ ಅನುಸಾರಿ ವ್ಯಾಖ್ಯೇಯಸ್ಯ ತದರ್ಥೆ ಅಪ್ರಾಮಾಣ್ಯ ದರ್ಶನ ನಚ ವಾಚ್ಯಂ ಉಪಕ್ರಮಂ ಅಲ್ಲಿ ಇನ್ನೊಂದು ಸಾರ ಈ ರೀತಿ ತಿಳ್ಕೋಬಾರದು, ಮತ್ತೆ ಇದು ಅಪಾರ್ಥ ಆಗಿಬಿಡುತ್ತಾಗ. ಏನ್ ಹೇಳಿದ್ರೆ, ಈಗ ವ್ಯಾಖ್ಯಾನಕ್ಕೆ ಅನುಗುಣವಾಗಿ ವ್ಯಾಖ್ಯೇಯ ಇರಬೇಕು. ವ್ಯಾಖ್ಯಾನ ಅಂದ್ರೆ ಇಂಟರ್ಪ್ರಿಟೇಷನ್, ವ್ಯಾಖ್ಯೇಯ ಅಂದ್ರೇನು ಮೂಲ ಅಂದ್ರೆ ಯಾವ್ದಕ್ಕೆ ಅನುಸಾರ ಯಾವ್ದಿರ್ಬೇಕು ಅಂತ ಆಯ್ತು. ಈಗ ವ್ಯಾಖ್ಯಾನ ಮೂಲ ಇರಬೇಕು, ಅಂದ್ಮೇಲೆ ಟೀಕಾಕನುಸಾರ ಭಾಷ್ಯ ಇರಬೇಕು ಅಂತ ಆಯ್ತು, ಅರ್ಥ ಆಯ್ತಾ? ಈಗ ಭಾಷ್ಯಕ್ಕನುಸಾರ ಟೀಕಾ ಇರಬೇಕು, ಟೀಕಾನುಸಾರ ಭಾಷ್ಯ ಇರಬೇಕು, ಟೀಕಾ ಇರಬೇಕು, ಊಟ ಪಟ್ಟ ಆಯ್ತಲ್ಲ ಅಂತ ಕೇಳಿದ್ರೆ ಹಾಗಲ್ಲ. ಒಬ್ಬರೇ ಬರೆದಾಗ ಅರ್ಥ ಆಯ್ತಾ? ಈಗ ಒಬ್ಬರೇ ಬರೆದಾಗ ಏನಾಗಿರ್ಬೇಕು, ಅದು ಎರಡು ಒಂದೇ ರೀತಿ ಇರಬೇಕು. ಉಪಸಂಹಾರ ಯಾವಾಗಲೂ ಕೂಡ ಉಪಕ್ರಮ ಅನುಗುಣ ಆಗಿರ್ಬೇಕು. ಇಬ್ಬರು ಬರೆದಾಗ, ಇನ್ನೊಬ್ರು ಬರೆದಾಗ, ಅದೆಲ್ಲ ಯಾರಿಗೆ ವ್ಯಾಖ್ಯಾನ ಯಾವಾಗಲೂ ಹೇಗಿರ್ಬೇಕು, ವ್ಯಾಖ್ಯಾಯಕ್ಕೆ ಅನುಗುಣವಾಗಿಯೇ ಇರಬೇಕು. ಏನೇ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ, ಹಾಗಿದ್ರೆ ಟೀಕಾರಾಯರ ವಾಕ್ಯರೇ ದೊಡ್ಡದು ಈ ರೀತಿ. ಆಮೇಲೆ ಆ ಟಿಪ್ಪಣಿ ವಾಕ್ಯನೂ ದೊಡ್ಡದಾಗ್ತದಾಗ, ಅನುವಾದ ಇನ್ನು ಭಾರಿ ದೊಡ್ಡದಾಗ್ಬಿಡ್ತದೆ ಕೊನೆಗೆ, ಎಲ್ಲಿ ಯಾವ ಫೈನಲ್ ಆಗಿಬಿಡ್ತದೆ, ಅನುವಾದ ಪ್ರಕಾರ ಮೂಲ ಅರ್ಥ ಮಾಡಕ್ ಹೊಟ್ಬಿಟ್ಟು ಎಲ್ಲ ಮೂಲ ಕೆಟ್ಟೋಗ್ಬಿಡ್ತಾವ, ಆ ರೀತಿ ಮಾಡ್ಲಕ್ ಹೋಗ್ಬಾರ್ದು. ಅದೇ ರೀತಿ ಗೌರ್ಮೆಂಟ್ ಆರ್ಡರ್ಗೆ ಗೌರ್ಮೆಂಟ್ ಆರ್ಡರೇ ಕೊಟ್ಟಾಗ ಅದು ಇಂಪಾರ್ಟೆಂಟ್, ಅರ್ಥ ಆಯ್ತಾ? ಈಗ ಒಂದು 10ನೇ ತಾರೀಕಿನ ಆರ್ಡರ್ ಬಂತು, ಇನ್ನು 15ನೇ ತಾರೀಕು ಆರ್ಡರ್ ಬಂತು, ಮತ್ತೆ ಸೇಮ್ ತಕ್ಷಣ ಯಾವ್ದು ಫೈನಲ್ ಆಯ್ತಾಗ 15ನೇ ತಾರೀಕು ಫಾರ್ಮ್ ಬೇಕು, 10 15 ಆಯ್ತು. ಅದರಿಂದ ಅದೇ ಬಂದಿರೋ ಆಫೀಸಿಂದ ಬಂದಿರೋದು, ಇನ್ನೊಂದು ಕಡೆ ಎಲ್ಲ ಬಂದ್ರೆ ಅದಕ್ಕೆ ಅರ್ಥ ಇಲ್ಲ ಅರ್ಥ. ಅದೇ ಆಫೀಸಿಂದ ಬಂದ ಆರ್ಡರ್ ನಗಡಿ ಯಾವ್ದು ದೊಡ್ಡದು ಅಂತ ಕೇಳಿದ್ರೆ ಆಮೇಲೆ ಬಂದಿದ್ದು ದೊಡ್ಡದು. ಉಪಸಂಹಾರ ಅಂದ್ರೆ ಅದೇನೆ, ಅದು ಬಿಟ್ಬಿಟ್ಟು ಟೀಕಾರಾಯರು ಬೇರೆ, ಆಚಾರ್ಯರು ಬೇರೆ, ಅರ್ಥ ಆಯ್ತು? ಈಗ ಸೊ ಆಚಾರ್ಯರು ವರ್ಣವ್ಯಾಖ್ಯಾನ ಬರೀತಾರೆ, ಭಾಷ್ಯಕ್ಕೆ ವ್ಯಾಖ್ಯಾನ. ಅದು ಸೊ ಪ್ರತಿಯೊಂದು ಭಾಷ್ಯದ ಮಾತುಗಳು ಕೂಡ ಅನುವಾಕರಿಗೆ ಅನುವಾಗ ಇರಲೇಬೇಕು. ಯಾಕೆ ಅದು ಉಪಸ ಮುಂದಿನ ವಾಕ್ಯಗಳವೆಲ್ಲ ಕೂಡ ಕಂಟಿನ್ಯೂಯೇಷನ್, ಆದ್ರಿಂದ ಅದು ಇಗ್ನೋರ್ ಮಾಡಕ್ ಬರೋದಿಲ್ಲ. ನಮ್ಮಲ್ಲಿ ಅನೇಕರು ಹೇಳಲ್ಲ ಹೇಳ್ತಿರ್ತೀನಿ, ಏನ್ ದೊಡ್ಡ ತಪ್ಪು ಮಾಡಿದ್ದಾರೆ ಅಂದ್ರೆ ಮಧ್ವ ಭಾಷೆ ವಿಮರ್ಶೆ ಮಾಡಬೇಕಾದ್ರೆ ಅನುವಾಖ್ಯಾನ ಬಿಟ್ಟು ಓದ್ತಾರೆ ಮಧ್ವ ಭಾಷೆ ಬೇರೆಯವರು, ಅದರಿಂದ ಅವ್ರ ಭಾಷೆದ ಎಸೆನ್ಸೆ ಗೊತ್ತಾಗೋದಿಲ್ಲ. ಅನುವಾಖ್ಯಾನ ಸಮೇತ ಓದ್ಬೇಕು, ಬೇರೆಯವರೆಲ್ಲ ಪ್ರಶ್ನೆ ಬರೋದಿಲ್ಲ. ಈಗ ಎಲ್ಲ ಬಿಟ್ಟು ಹೋದ್ರಷ್ಟೇ ಸೇರಿಸಿ ಓದಿದ್ರೆ ಅಷ್ಟೇ ಇರ್ತವೆ, ಇಲ್ಲಿ ಹಾಗಲ್ಲ. ಆಚಾರ್ಯರು ಓದ್ದೆ ಹೋದ್ರೆ ಎಸೆನ್ಸ್ ಗೊತ್ತಾಗೋದೇ ಇಲ್ಲ. ಅರ್ಥ ಆಯ್ತಾ? ಅದಕ್ಕೆ ಆ ರೀತಿಯಲ್ಲಿ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ವ್ಯಾಖ್ಯಾನಕ್ಕಿಂತ ಯಾವಾಗಲೂ ಕೂಡ ವ್ಯಾಖ್ಯೇಯ ದೊಡ್ಡದು. ಏಕಕರ್ತೃಕವಾಗಿದ್ದಾಗ ಸೇರಿಸ್ಕೋಬೇಕಲ್ಲಿ, ಒಬ್ಬರೇ ಬರೆದ ಮಾತಾಗಿದ್ದಾಗ ವ್ಯಾಖ್ಯೇಯಕ್ಕಿಂತ ವ್ಯಾಖ್ಯಾನ ದೊಡ್ಡದು. ಇಬ್ಬರು ಬರೆದ ಕಾಲಕ್ಕೆ ಯಾವ್ದು ದೊಡ್ಡದು? ವ್ಯಾಖ್ಯಾನೇ ದೊಡ್ಡದು. ಲಚ ವಾಚ್ಯಂ ಉಪಕ್ರಮಂ ಉಪಕ್ರಮ ಪೂರ್ವಕತ್ವಾತ್ ಉಪಸಂಹಾರಶ್ಚನ ಪ್ರಾಬಲ್ಯಮಿತಿ. ನೋಡಿ, ಹಾಗಲ್ಲ, ಉಪಕ್ರಮ ಮೊದಲು, ಉಪಸಂಹಾರ ಆಮೇಲೆ. ಬಹಳ ಇಂಪಾರ್ಟೆಂಟ್ ಆರ್ಗ್ಯುಮೆಂಟ್ಸ್ ಇವೆಲ್ಲ. ಉಪಕ್ರಮದ ಬೇಸಿಸ್ ಮೇಲೆ ಉಪಸಂಹಾರ ಬರೋದ್ರಿಂದ ಅದೇ ಪ್ರಬಲ ಆಗತ್ತೆ ಅವನ ವಾದ. ಅದಕ್ಕೆ ಉತ್ತರ ಕೊಡ್ತಾರೆ, ಸ್ವರೂಪೇಣ ಉಪಸಂಹಾರಸ್ಯ ಉಪಕ್ರಮ ಸಾಪೇಕ್ಷತ್ವೇಪಿ ಅರ್ಥ ಪ್ರತೀತೌ ವೈಪರೀತ್ಯಾದಿತಿ. ಎಷ್ಟು ಕ್ಲಿಯರ್ ಬರೀತಾರೆ ಟೀಕಾರ. ನಿಜ, ಸ್ವರೂಪದಲ್ಲಿ ಉಪಸಂಹಾರ ಮತ್ತು ಉಪಕ್ರಮದ ಅನಂತರ ಬಂದರೂ ಕೂಡ ಅದರ ಸಾಮರ್ಥ್ಯದಲ್ಲಿ ಯಾವಾಗಲೂ ಏನಾಗಿರುತ್ತೆ, ಅರ್ಥದೃಷ್ಟಿಯಲ್ಲಿ ದೊಡ್ಡದಾಗಿರುತ್ತೆ. ವಸುದೇವ ಕೃಷ್ಣನ ಮಗ, ಸೊ ಯಾರು ದೊಡ್ಡವರಾಗಬೇಕಾಯ್ತು? ಈಗ ವಸುದೇವ ಇದಿಟ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಶಿಶುಪಾಲ ಅದನ್ನೇ ಆರ್ಗ್ಯೂ ಮಾಡಿದ್ದು, ಕೃಷ್ಣನಿಗೆ ಆಗಿರ್ಬೇಕು, ವಸುದೇವ್ರು ಮಾಡಬಹುದಾಯ್ತು ಬೇಕಾರೆ ಅಂತ ಹೇಳ್ತಾರೆ. ವಸುದೇವ್ರು ಕ್ಯಾಂಡಿಡೇಟ್ ಆಗಿ ಕೃಷ್ಣ ಯಾಕೆ ಆಗ್ಬೇಕು? ಅದಕ್ಕೆ ಕೃಷ್ಣಗಿಂತ ಮೊದಲು ಬಂದು ಅಂತಾನೆ. ಸೀನಿಯಾರಿಟಿ ಲೆಕ್ಕ ಇಟ್ಕೊಂಡು ಯಾರಿಗೆ ಬರಬೇಕು? ವಸುದೇವನಿಗೆ. ಅದಕ್ಕೆ ಇದು ಅದು ಕೌಂಟ್ ಆಗೋದಿಲ್ಲ ಅಂತ ಹೇಳಿ, ಇಲ್ಲಿ ಲೋಕದಲ್ಲೂ ಕೌಂಟ್ ಆಗೋದಿಲ್ಲ. ಮಗ ಏನೋ ಮಾಡಿರ್ತಾನೆ, ಅಪ್ಪ ಮಗನಿಗೆ ಅಪ್ಪ ಕೊಡಕ್ಕೆ ಅಪಾಯಿಂಟ್ಮೆಂಟ್ ಕೊಡಕ್ಕೆ ಆಗ್ತದಾ? ಅದು ಯಾವ್ದಕ್ಕೆ ಬರ್ತದೆ ಅವೆಲ್ಲ ಕೂಡ? ಕೆಲವು ಮನೆ ವ್ಯವಹಾರಕ್ಕೆ ಉಪಯೋಗ ಬರ್ತದೆ ಹೊರತು ಹೊರಗೆ ವ್ಯವಹಾರಕ್ಕೆ ಕೌಂಟ್ ಆಗೋದಿಲ್ಲ ಅವೆಲ್ಲ ಕೂಡ. ಅರ್ಥ ಆಯ್ತಾ? ಮೆರಿಟ್ ಒಂದೇ ಕೌಂಟ್ ಆಗ್ತದೆ ಹೊರತು ಅಪ್ಪ ಮಗನಲ್ಲಿ ಅಪ್ಪ ಓದೇ ಇಲ್ಲ, ಇಲ್ಲಿಟ್ರೇಟ್ ಅಪ್ಪ. ಮಗ ದೊಡ್ಡ ಆಫೀಸರ್, ಇವ್ರ ಪ್ರಕಾರ ಏನ್ ಮಾಡ್ಬೇಕು? ಆ ಮಗನಿಗೆ ಅಪ್ಪ ದೊಡ್ಡವ್ರ ಅಪ್ಪನಿಗೆ ಪೋಸ್ಟ್ ಕೊಟ್ಬಿಡಿ ಅಂತ ಹೇಳ್ಬಿಟ್ರೆ, ಇವ್ರಿಗೆ ಕೊಟ್ಟೆ ಫಜಿತಿ ಹೀಗದೆ. ಈಗ ಅವ್ರಿಗೆ ಕೊಟ್ಟರೆ ಆಗಿರ್ಬೋದು, ಕ್ವಾಲಿಫೈಡ್ ಅಂತ ಕೊಟ್ಟರೆ ಹಾಳು ಮಾಡ್ತಿದ್ದಾರೆ. ನಾನ್ ಕ್ವಾಲಿಫೈಡ್ ಕೊಟ್ಟರೆ ಗತಿ ಏನಾಗ್ತದೆ? ಯಾರು ಅಪ್ಲೈ ಮಾಡ್ತಾರ ಉಳ್ಳ ಅದನ್ನ ಮಾಡೋದೇ? ಅದಕ್ಕೆ ಹೇಳ್ತಾರೆ, ಆದ್ರೆ ಒಂದ್ ನಿಜ. ಏನ್ ನಿಜ? ಮಗ ಅಪ್ಪನಿದ್ದರೆ ಬಂದ್ವಾರ, ಅದ್ರ ಬಗ್ಗೆ ಸಂಶಯ ಇಲ್ಲ. ಮಗ ಬದಲು ಅಪ್ಪ ಬದಲು ಅಂದ್ರೆ ಏನ್ ಉತ್ತರ ಕೊಡ್ಬೇಕು? ಅಪ್ಪನೇ ಬದಲು, ಅದರಲ್ಲಿ ಸಂಶಯ ಇಲ್ಲ. ಅಂದ ಮಾತ್ರಕ್ಕೆ ಯಾವ್ದಕ್ಕೆ ಅಪ್ಲೈ ಮಾಡಬಾರ್ದನ? ದೇರ್ಫೋರ್ ಮಗ ಅಪ್ಪನಿಗಿಂತ ದೊಡ್ಡವನು ಅಂತ ಹೇಳ್ಬೇಕಾದ್ರೆ ವಯಸ್ಸೊಂದು ಬಿಟ್ಟು ಬಿಟ್ರೆ ಉಳಿದ ಯೋಗ್ಯತೆ ಬಂದ ಕಾಲಕ್ಕೆ ನೀವು ಆಗ್ಬೇಕಾಗಿಲ್ಲ. ಕೆಲವೊಮ್ಮೆ ಎರಡು ಆಗ್ಬೋದು, ಆಗಬಾರ್ದು ಅಂತ ಏನಿಲ್ಲ. ರಾಮ ಲವಕುಶರ ಅಪ್ಪ ಎಲ್ಲಾ ದೃಷ್ಟಿಯೂ ದೊಡ್ಡವನೇ, ಅಪ್ಪನಾಗಿ ದೊಡ್ಡವನು, ಯೋಗ್ಯತೆ ಎಲ್ಲಾ ದೊಡ್ಡವನೇ. ಆದ್ರೆ ಯಾರು ರೂಲ್ ಅಲ್ಲ ತಿಳಿತಾರೆ. ರೂಲ್ ಮಾತ್ರ ಯಾವಾಗತ್ತೆ? ಅರ್ಥದ ಗ್ರೇಟ್ನೆಸ್ ಇದ್ರೆ ಎಲ್ಲಿ ಬರುತ್ತೆ ಅಂತ ಕೌಂಟ್ ಮಾಡಬಾರದು. ಇವೆಲ್ಲ ನೆನಪಿಟ್ಕೊಂಡಿರ್ಬೇಕು. ನಮ್ಮ ವಾದಗಳು ಹಾಗೆ ನಡೆದಿರೋದು. ಈಗ ಬ್ರಹ್ಮಸೂತ್ರ ದೊಡ್ಡದ ವೇದಗಳು ದೊಡ್ಡದು ಅಂತ ಪ್ರಶ್ನೆ. ಬ್ರಹ್ಮಸೂತ್ರಗಳಿಗೆ ವೇದಗಳೇ ದೊಡ್ಡದು ಅಂತ ವಾದ ನಮ್ಮಲ್ಲೇ ಇದೆ. ತಮಾಷೆ, ಆಚಾರ ಸ್ಪಷ್ಟ ಹೇಳಿದ್ರು ಕೂಡ ಒಂದು ಗುಂಪಿನವ್ರು ಏನ್ ಮಾಡ್ತಾರೆ ಇವತ್ತು? ಬ್ರಹ್ಮಸೂತ್ರ ಕಡಿಮೆ, ವೇದಗಳೇ ದೊಡ್ಡದು ಅಂತ ಹೇಳ್ತಾರೆ. ಅದಕ್ಕೆ ಮೊದಲು ಬಂದಿದ್ದು ಯಾವುದು? ವೇದ, ಆಮೇಲೆ ಬ್ರಹ್ಮಸೂತ್ರ. ಅದಕ್ಕೆ ಟೀಕಾರ ಉತ್ತರ ಇದು. ಅರ್ಥ ಆಯ್ತಾ? ಈಗ ಇದೆಲ್ಲ ಒಂದ್ ಕಡೆ ಕೊಡ್ಬೇಕು, ಅವಾಗ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಮೊದಲು ಬಂದಿದ್ದು ಒಂಬುದು ಕೌಂಟ್ ಆಗೋದಿಲ್ಲ, ಗೊತ್ತಾಯ್ತಾ? ಸ್ವರೂಪೇಣ ಉಪಸಂಹಾರಸ್ಯ ಉಪಕ್ರಮ ಅಪೇಕ್ಷತ್ವೇಪಿ ಅರ್ಥ ಪ್ರತೀತೋ ವೈಪರೀತ್ಯಾದಿತಿ ಅಥೋ ಭೂತಾನಾಂ ಜೀವೇನ ಸಹ ಗತಿಸದ್ಭಾವಾತ್ ಮರಣಸ್ಯ ಮುಕ್ತಿತ್ವ ಅಭಾವೇನ ಅಪೇಕ್ಷಿತಂ ವೈರಾಗ್ಯಾದಿ ಸಾಧನಂ ಇತಿ ಸಿದ್ಧಂ. ಆದ್ದರಿಂದ ಭೂತಗಳೊಂದಿಗೆ ಜೀವ ಹೋಗೋದ್ರಿಂದ ಅದು ಪ್ರೂವ್ ಆಯ್ತು. ಆದ್ದರಿಂದಾಗಿನೇ ಬರೀ ಮರಣವೇ ಮುಕ್ತಿ ಆಗಲಿಲ್ಲ, ಆದ್ರಿಂದಾಗಿನೇ ಮುಕ್ತಿ ಬೇರೆ. ಆದ್ರಿಂದ ಮುಕ್ತಿಗೆ ಸಾಧನೆ ಎಂಬುದು ಮಾಡಲೇಬೇಕು. ಆದ್ರಿಂದ ಸಾಧನೆಗೋಸ್ಕರ ಏನ್ ಬೇಕು? ಈಗ ವೈರಾಗ್ಯ ಮೊದಲಿಗೆ ಬೇಕು ಅಂತಾಯ್ತು. ಓಂ ಅಶ್ರು ಕರೆಕ್ಟ್. ನಿರ್ಣಾಯಕ ನಿರ್ಣಯಗಳು ಯಾವ್ದು ದೊಡ್ಡದು? ನಿರ್ಣಾಯಕ ಅನೇಕ ರೀತಿಯಲ್ಲಿ ಆದಿತ್ಯ ಕೊಟ್ಟ ಈ ಕಾರಣ ಕೊಡ್ತಾರೋ ಅವರು. ನಿರ್ಣಾಯಕ ಅಂತ ನಾವು ಕಾರಣ ಹೇಳಿದ ತಕ್ಷಣ ಇಲ್ಲ ಮೊದಲು ಬಂದಿದ್ದು ಆಮೇಲೆ ಒಂದು ಕಾರಣ ಕೊಡ್ತಾರೆ. ಎಲ್ಲ ಟೀ ಉತ್ತರ ಕೊಟ್ಟಾಗ್ಬಿಟ್ಟಿದೆ ಟೀಕಾರ ಹೇಳ. ಅದಕ್ಕೆ ಅದು ಇನ್ನೂ ಕೆಲವು ಕಾರಣ ಕೊಡ್ತಾರೆ. ಅಲ್ರಿ, ಇದು ಪೌರುಷೇಯ ವೇದ, ಇದು ಪೌರುಷೇಯ. ಅದು ಮಾತಾಡುವ ಆರ್ಗ್ಯೂ ಎಂಬ ಪೌರುಷ ಬೈಬೇಕಾದ್ರೆ ಏನ್ ಮಾಡ್ಬಿಡ್ತಾರೆ ಅದನ್ನ? ಆಫ್ಟರ್ ಆಲ್ ಪೌರುಷೇಯ. ಅದು ನೋಡಿದ್ರೆ ಏನದು? ಅಪೌರುಷೇಯ. ಅದ್ರ ಬಗ್ಗೆ ಬ್ರಹ್ಮಸೂತ್ರ ಹೇಗೆ ದೊಡ್ಡದಾಗತ್ತೆ? ಇನ್ನೊಂದು ವಾದ. ಅರ್ಥ ಆಯ್ತಾ? ಈಗ ನಿಜ, ಯಾರೋ ಪುರುಷನ ಮುಂದೆ ಆಗೋದು ಸಾಧ್ಯ ಇಲ್ಲ. ಯಾರೀತ? ಪರಮ ಪುರುಷ. ವೇದವ್ಯಾಸರು ಯಾರೋ ಅವರು? ಪರಮ ಪುರುಷ. ವೇದಗಳಿರೋದು ಯಾರಿಗೋಸ್ಕರ? ದೇವರಿಗೋಸ್ಕರ. ದೇವರೇ ಬರೆದ ಇಲ್ಲ ಇಲ್ಲ, ವೇದ ದುಬ್ಬಾಕಿ ದೊಡ್ಡದ ಅರ್ಥ ಏನದಕ್ಕೀಗ? ವೇದಗಳಿಗೆ ಬೆಲೆ ಬಂದಿದ್ದೆ ಯಾತಕ್ಕೆ? ದೇವ್ರನ್ನ ಹೇಳ್ತಾವೆ ಅಂತ ಹೇಳಿ. ಅದ ದೇವ್ರ ಮಾತಿಗೆ ಬೆಲೆ ಕೊಡದೆ ಹೋದ್ರೆ ವೇದಗಳು ಯಾವ ದೊಡ್ಡದಾಗ್ತದೆ? ನೋಡೋದಕ್ಕೆ ಏನ್ ಅನ್ಸುತ್ತಾವೆಲ್ಲ? ಒಳ್ಳೆ ಆರ್ಗ್ಯುಮೆಂಟ್ ಅನ್ಸುತ್ತೆ. ಅಪೌರುಷಿಗೆ ಪೌರುಷ ಆಗ್ರೆ ದೊಡ್ಡದಾಗ್ತದೆ? ಉತ್ತರ ಕೊಡ್ತಾರೆ. ಯಾಕೆ ಅದ ಅರ್ಥ ಮಾಡ್ಕೋ. ಉದಾಹರಣೆಗೆ, ನಮಗೆ ವೇದ ದೇವ್ರು ತಿಳ್ಕೊಳ್ಳೋ ವೇದ ಬೇಕಷ್ಟೇನೆ. ಆದ್ರೆ ವೇದ ಆದ್ರೆ ದೇವರೇ ಇಲ್ಲ ಅಂತ ತಿಳ್ಕೊಳಕ್ ಹೋಗ್ಬಾರ್ದು. ಮತ್ತೆ ಈಗ ಯಾವಾಗ ದೇವ್ರು ಕಡಿಮೆ ಆಗ್ತಿರ್ತಾನೆ ಗೊತ್ತಾ? ವೇದ ಇಲ್ಲವರು ದೇವರೇ ಇಲ್ಲ ಅಂತ ಆಗೋದಾದ್ರೆ ಪ್ರಾಬ್ಲಮ್ ಇರೋದು. ಹಾಗಲ್ಲ, ನಮಗೆ ಉಪಯೋಗ ಅಷ್ಟೇ ವೇದಗಳಿಂದ ಅಷ್ಟೇ ಹೊರತು ವೇದ ಇಲ್ಲದ್ರೆ ದೇವ್ರ ನಷ್ಟ ಆಗ್ತಿತ್ತು ಏನಾದ್ರೂ ಕೂಡ ಏನೇ ನಷ್ಟ ಇಲ್ಲ. ಆದ್ರಿಂದ ವೇದದ ಒಂದು ಅಪೇಕ್ಷೆ ಇಲ್ಲದೆ ದೇವ್ರ ಇರೋದ್ರೆ ದೇವ್ರ ದೊಡ್ಡವನು, ಅವನು ಬರದಾಮ ಇನ್ನೂ ದೊಡ್ಡದಾಯ್ತು ಅಷ್ಟೇ. ಆ ಅರ್ಥದಲ್ಲಿ ಯೋಚನೆ ಮಾಡಿ ಬಿಟ್ಬಿಟ್ಟು ಏನ್ ಮಾಡ್ಬಿಡ್ತಾರೆ, ಇಂಥ ವಾದಗಳೆಲ್ಲ ಮುಂದಿಡ್ತಾರೆ. ಇದಕ್ಕೆಲ್ಲ ಏನು ಉತ್ತರ ಕೊಡ್ತಾರೆ ಅದೇ ಉತ್ತರ ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ಆಗ್ಬೇಕು. ನೆಕ್ಸ್ಟ್ ಓಂ ಅಶ್ರುತತ್ವಾದಿತಿ ಚೇತನ ಇಷ್ಟಾಧಿಕಾರಿಣಾಂ ಪ್ರತೀತೆ ಹೇ ಓಂ. ಹಾಗೆ ಹೇಳ್ತಾರೆ ನೋಡಿ, ಅಜ್ಞಾಧಿಗತಿ ಪ್ರತ್ಯಕ್ಷತಃ ಶ್ರೂಯತೆ ಅತಃ ಪ್ರತ್ಯಕ್ಷ ಅಶ್ರವಣಾತ್ ನ ಯುಕ್ತಮಿತಿ ಚೇನ್ನ ಅಥೈನಂ ಯಜಮಾನಂ ಕಿಂ ನ ಜಹಾತಿ ಭೂತಾನಿ ಏವ ಭೂತೈರೇವ ಗಚ್ಚತಿ ಭೂತೈರ್ಭುಂಕ್ತೆ ಭೂತೈರುತ್ಪದ್ಯತೆ ಭೂತೈಶ್ಚರತಿ ಭೂತೈ ವಿಚರತಿ ಇತಿ ಕೌಂಠರವ್ಯ ಶ್ರುತಿ ಶ್ರುತೌ ಪ್ರತೀತೆ ಹೇ ಅಶ್ರುತತ್ವಾತ್ ಇತಿ ಚೇನ್ನ. ಅಲ್ರಿ ಹೇಳ್ತಿದ್ರಿ, ವಾಕ್ಯ ಸ್ಪಷ್ಟ ಇಲ್ಲ, ಇಷ್ಟೆಲ್ಲ ಯುಕ್ತಿ ಮಾಡಿದ್ದೀರ ಅಷ್ಟೇ ನೀವೀಗ. ವಾಕ್ಯ ಸ್ಪಷ್ಟ ಇಲ್ಲ ಅಂತ ಕೇಳಿದ್ರೆ ಅಶ್ರುತತ್ವಾತ್ ಶ್ರುತಿಯಲ್ಲಿ ಬಂದಿಲ್ಲವಾದ್ದರಿಂದ ಅಂತ ಕೇಳಿದ್ರೆ ಶ್ರುತಿಯಲ್ಲಿ ಸ್ಪಷ್ಟ ಬಂದಿದೆ ನೋಡು ಅಂತ ಹೇಳ್ತಾರೆ. ಅಜ್ಞಾಧಿಗತಿ ಪ್ರತ್ಯಕ್ಷತೆ ಶ್ರೂಯತೆ, ಅಜ್ಞಾಧಿಗತಿಗಳು ಡೈರೆಕ್ಟ್ ಆಗಿ ಕಾಣಿಸ್ತಾ ಇವೆ, ಆದ್ರಿಂದ ಇದು ದೊಡ್ಡದಾಯ್ತು, ಅದು ಇಂಪ್ಲಿಕೇಶನ್ ಆಯ್ತು ಅಷ್ಟೇ, ಅದು ಡೈರೆಕ್ಟ್ ಆಗ್ಲಿಲ್ಲ. ಅತಃ ಪ್ರತ್ಯಕ್ಷ ಅಶ್ರವಣಾತ್ ನ ಯುಕ್ತಮಿತಿ ಚೇನ್ನ ಅಥೈ ನಮ್, ಇದು ಶ್ರುತಿ ಹೀಗಿದೆ ಅಂತ ತೋರಿಸ್ತಾರೆ ಎಲ್ಲ, ಇಷ್ಟೆಲ್ಲ ಹೇಳಿ ಶ್ರುತಿ ಸಮರಿ ಇದ್ದಾಗಿದೆ. ಅಥ ಏನಂ ಅಥ ಏನಂ ಯಜಮಾನಂ ಕಿಂ ನ ಜಹಾತಿ ಭೂತಾನ್ನೇ ವಾ, ಪ್ರಶ್ನೆ ಇದು. ಏನಯ್ಯ ಬಿಟ್ಟೋಗೋದಿಲ್ಲ ಅಂತ ಕೇಳಿದ್ರೆ, ಭೂತಗಳು ಏನ್ ಮಾಡಿ ಬಿಟ್ಟೋಗೋದೇ ಇಲ್ಲ. ಈ ಭೂತಾನ್ನೇವ ಭೂತೈರೇವ ಗಚ್ಚತಿ, ಜೀವ ಹೋಗ್ಬೇಕಾದ್ರೆ ಹೇಗೆ ಹೋಗ್ತಾನೆ, ಭೂತಗಳ ಸಮೇತನೆ ಹೋಗ್ತಾನೆ. ಭೂತೈರ್ ಭುಂಕ್ತೆ, ಪಂಚಭೂತಗಳ ಸಮೇತನೆ ಶರೀರ ಬಂದು ಮತ್ತೆ ಭೋಗವನ್ನು ಮಾಡ್ತಾನೆ. ಭೂತೈರ್ ಉತ್ಪದ್ಯತೆ, ಪಂಚಭೂತಗಳಿಂದಾನೆ ಹುಡ್ತಾನೆ. ಭೂತೈಶ್ಚರತಿ, ಓಡಾಟಾದಿ ಮಾಡ್ಬೇಕಾದ ಜೊತೆಗೆ ಏನಿರುತ್ತೆ, ಪಂಚಭೂತ ಇರಲೇಬೇಕು. ಭೂತೈರ್ ವಿಚರತಿ, ವಿಶೇಷ ಚರಣಾದಿಗಳಿಗೂ ಭೂತಗಳು ಬೇಕೇ ಬೇಕು ಅಂತ ಹೇಳಿ ಕೌಂಠರವ್ಯ ಶ್ರುತಿ ಅಂತ ಒಂದು ಪಾಠ, ಕೌಂಡಣ್ಯ ಶ್ರುತಿ ಇನ್ನೊಂದು ಪಾಠ. ಈ ಸ್ಪಷ್ಟ ಹೇಳ್ತಿರೋದ್ರಿಂದ ಅಶ್ರುತತ್ವ ಅಂತ ಹೇತು ಕೊಡಬಾರದು ಅಂತ ಹೇಳಿದರು. ಅತ್ರ ಪುನರ್ ಭಗವತ್ ಪ್ರಾಪ್ತಿ ಸಾಧನ ವೈರಾಗ್ಯಾಯ ಜೀವಸ್ಯ ಭೂತೈಸ್ಸಹ ಗತಿ ಸಮರ್ಥನಾದಸ್ತಿ ಶಾಸ್ತ್ರಾದಿ ಸಂಗತಿ ಹೀ. ಮರಣ ಮಾತ್ರಂನ ಮುಕ್ತಿ ರೀತಿ ಉಕ್ತಂ, ಮರಣವೇ ಮುಕ್ತಿ ಅಲ್ಲ ಅಂತ ಹೇಳಿದರು. ತುಂಬಾ ಜನ ಕಲ್ಪನೆ ಇರೋದೇ ಹಾಗೆ, ಸತ್ತಾದ್ರೆ ಮುಗಿತು, ಇವನು ಸಾಯ್ತಾನೆ ಅವನು ಸಾಯ್ತಾನೆ, ಸತ್ರ ಗೆದ್ದ ಅಂತ ಅರ್ಥ, ಹಾಗೆ ಹೇಳಬಾರದು. ಭೂತಾನಾಂ ಜೀವೇನ ಸಹ ಗತ್ಯಭಾವೇಪಿ ಉಕ್ತಂ ಸ್ಯಾತ್ ಅಯುಕ್ತಂ ಸ್ಯಾತ್ ಇದಾಸೋ ಸಮರ್ಥನೀಯ. ಭೂತಗಳು ಜೀವನ ಜೊತೆ ಹೋಗೋದಿಲ್ಲ ಅಂತಾದ್ರೆ ಇದೆಲ್ಲ ವೇಸ್ಟ್ ಆಗುತ್ತಲ್ಲ ಅಂತ ಕೇಳಿದ್ರೆ ಅದು ಸಮರ್ಥನೆ ಮಾಡಲೇಬೇಕಾಗಿದೆ ಮಾಡ್ತಾರೆ. ಪ್ರಕೃತ ಇಲ್ಲೂ ಕೂಡ ಭೂತಾನ್ನೇವ ವಿಷಯ, ಪಂಚಭೂತಗಳೇ ವಿಷಯಗಳು. ಜೀವೇನ ಸಹ ಗಚ್ಚಂತಿ ನವ ಇತಿ ಸಂದೇಹ, ಪೂರ್ವೋಕ್ತಮೇವ ಸಂದೇಹ ಬೀಜಂ. ಜೀವನ ಸಮೇತ ಭೂತಗಳು ಹೋಗ್ತಾ ಇವೆ ಇಲ್ಲೋ ಅಂತ ಪ್ರಶ್ನೆ, ಹೋಗ್ತಾವೆ ಹೋಗೋದು ಹೋಗುತ್ತೋ ಹೋಗುತ್ತೋ ಇಲ್ಲ ಸಂದೇಹಕ್ಕೆ ಕಾರಣ ಏನು ಅಂದ್ರೆ, ಹಿಂದೆ ಹೇಳಿದ್ದೆ ಸಂದೇಹಕ್ಕೆ ಕಾರಣ, ಅಲ್ಲಿ ಒಂದು ಶ್ರುತಿ ಆಗಿರೋದು ಒಂದು ಶ್ರುತಿ ಹೀಗಿರೋದು. ಪೃಥಕ್ ಪೃಥಕ್ ವಿಚಾರತ್ವಾತ್ ಸಂದೇಹಸ್ಯ ಅನುತ್ಪಾದೋ ನ ಮಂತವ್ಯ, ಪೃಥಕ್ ಪೃಥಕ್ ವಿಚಾರತ್ವಾತ್ ಸಂದೇಹ ಅನುತ್ಪಾದೋ ನ ಮಂತವ್ಯ. ಪೂರ್ವ ಪಕ್ಷಸ ಸೂತ್ರೇ ಅವ ಒಂದು ಪ್ರಶ್ನೆ ಬಂತು ಅಲ್ರಿ, ಹಿಂದೆ ಹೇಳಿ ಆಗಿತ್ತಲ್ಲ ಅಂತ ಕೇಳಿದರೆ, ಪೃಥಕ್ ಪೃಥಕ್ ವಿಚಾರತ್ವಾತ್ ಸಂದೇಹ ಅನುತ್ಪಾದ ನ ಮಂತವ್ಯ. ಪೃಥಕ್ ಪ್ರತ್ಯೇಕ ಪ್ರತ್ಯೇಕ ವಿಚಾರ ಮಾಡ್ತೀವಿ, ಸಂದೇಹ ಯಾಕ್ರಿ ಬರುತ್ತೆ ಅಂತ ಕೇಳಕ್ ಹೋಗ್ಬೇಡ. ಮತ್ತೆ ಮತ್ತೆ ವಿಚಾರ ಮಾಡಕ್ ಹೊರಟಾಗ ಅವ್ರು ಸಂದೇಹ ಪಡಬೇಡ ಅಂತ ಹೇಳಾಗಿಲ್ಲ. ಸಂದೇಹ ಎಷ್ಟು ಮಾತ್ರ ಏನ್ ಮಾಡ್ಬೇಕು, ನಾವಾಗ ಉತ್ತರ ಕೊಡೋದು ನಮ್ ಕರ್ತವ್ಯ. ವ್ಯಾಲಿಡ್ ಡೌಟ್ ಆದ್ರೆ ಉತ್ತರ ಕೊಡ್ಲೇಬೇಕು, ಇನ್ವ್ಯಾಲಿಡ್ ಡೌಟ್ ಉತ್ತರ ಕೊಡ್ಬೇಕಾಗಿಲ್ಲ. ಮತ್ತೆ ಮತ್ತೆ ಕೇಳಬಾರದು ಅಂತ ಹೇಳಬಾರದು. ಯಾವಾಗ ಸರಿಯಾದ ಕಾರಣ ಕೊಟ್ಟು ಕೇಳಿದ್ರೆ, ಎಷ್ಟು ಸರ್ತಿ ಕೇಳಿದ್ರೆ ಉತ್ತರ ಕೊಡ್ಬೇಕು. ಅದು ವಾದದ ಕಥೆಯ ಲಕ್ಷಣನೇ ಹಾಗೆ. ಏನಂತ ಹೇಳಿದ್ರೆ, ಕಥಾ ಲಕ್ಷಣದಲ್ಲಿ ವಾದ ಎಲ್ಲಿವರೆಗೂ ಮಾಡಬೇಕು ಅಂತ ಹೇಳಿದ್ದಾರೆ, ತತ್ವ ನಿರ್ಣಯ ಪರ್ಯಂತಂ ಅಂತ ಹೇಳ್ಬಿಟ್ಟಿದ್ದಾರೆ. ಏನಂತ ಶುರುವಾಗಿದ್ದೇನಂತ ಅಲ್ಲಿ, ವಾದೋಜಲ್ಪೋ ವಿತಂಡೇತಿ ತ್ರಿವಿಧಾಂ ವಿದುಷಾಂ ಕಥಾ, ಅದಕ್ಕೆ ಗುರು ಶಿಷ್ಯಯೋಹೋ ತತ್ವ ನಿರ್ಣಯ ಪರ್ಯಂತಂ ಅಂತ ಹೇಳಿರೋದ್ರಿಂದ ಬೇರೆ ಮಾರ್ಗನೇ ಇಲ್ಲ. ಅವನು ಸಾವಿರ ಸತ್ ಕೇಳಿದ್ರು ಉತ್ತರ ಕೊಡಲೇಬೇಕು, ಅದಕ್ಕೆ ಸುಮ್ ಸುಮ್ನೆ ಕೇಳಿದ್ರೆ ಉತ್ತರ ಕೊಡೋದಿಲ್ಲ ಅಷ್ಟೇ ಹೊರತು, ಪುನಃ ಪುನಃ ವಿಚಾರ ಮಾಡಿದಾಗ ಸಂದೇಹ ಬಂದ್ರೆ ಉತ್ತರ ಕೊಡೋದು ಕರ್ತವ್ಯ. ಪೂರ್ವಪಕ್ಷ ಸೂತ್ರೇ ಉಕ್ತತ್ವ ತದುಪನ್ಯಸ ಪೂರ್ವಪಕ್ಷಾಂಶಂ ತಾವದ್ ವ್ಯಾಚಷ್ಟೇ ಅಶ್ರುತತ್ವಾದಿತಿ. ಪೂರ್ವಪಕ್ಷ ಏನದು ಉತ್ತರ ಕೊಡ್ತಾರೆ ಏನು ಅಂದ್ರೆ, ಅಶ್ರುತತ್ವಾದಿತಿ ಚೇತ್, ಇದಿಷ್ಟು ಪೂರ್ವಪಕ್ಷ. ನ ಉತ್ತರ ಇಷ್ಟಾಧಿಕಾರಿಣ ಪ್ರತೀತೇಹೇ, ಉತ್ತರ ನ ಭೂತಾನಾಂ ಜೀವೇನ ಸಹ ಗಮನಂ ಯುಕ್ತಂ, ನ ಭೂತಾನಾಂ ಜೀವೇನ ಸಹ ಗಮನಂ ಯುಕ್ತಂ ತಥಾ ಶ್ರುತಿ ಅಭಾವಾತ್ ನ ಚ ವಾಚ್ಯಂ ಅಪಾಂ ಪ್ರಾಣಾನಾಂಚ ಶ್ರೂಯತೆ ಸಹಗತಿ ಅರ್ಥೋ ಅರ್ಥಾತ್ ಭೂತಾನಾಮಪಿ ಅಸ್ತಿ ಇತಿ. ಯಥಾ ಖಲು ಪ್ರಾಣಾನಾಂ ಅಜ್ಞಾಧಿಗತಿ ಸಾಕ್ಷಾತ್ ಶ್ರೂಯತೆ ತಥಾ ಶ್ರುತ್ಯಭಾವಾತ್. ಪೂರ್ವಪಕ್ಷದ ಎಕ್ಸ್ಪ್ಲನೇಷನ್ ಇದಿಷ್ಟು ಕೂಡ. ನ ಭೂತಾನಾಂ ಜೀವೇನ ಸಹ ಗಮನಂ ಯುಕ್ತಂ, ಭೂತಗಳು ಜೀವನೊಂದಿಗೆ ಹೋಗ್ತವೆ ಅಂತ ಹೇಳಬಾರದು. ತಥಾ ಶ್ರುತಿ ಅಭಾವ, ಶ್ರುತಿ ಹಾಗೆಲ್ಲಿದೆ. ನ ಚ ವಾಚ್ಯಂ ಅಪಾಂ ಪ್ರಾಣಾನಾಂಚ ಶ್ರೂಯತೆ ಸಹಗತಿ ಅಥೋ ಅರ್ಥಾತ್ ಭೂತಾನಾಮಪ್ಪಿ ಅಸ್ತಿ ಇತಿ ಹಿಂದೆ ಹೇಳಿದ್ವಲ್ಲ ನೀವೀಗ ಅಂತ ಕೇಳಿದ್ರೆ ಅರ್ಥಾತ್ ಹೇಳಿದ್ದೀರಿ ಅಷ್ಟೇ ನೀವು. ಅರ್ಥಾತ್ ಹೇಳೋದು ಬೇರೆ, ಡೈರೆಕ್ಟ್ ಹೇಳೋದು ಬೇರೆ. ಅರ್ಥಾತ್ ಅಸ್ತಿ ಇತಿ ಯಥಾ ಖಲು ಪ್ರಾಣಾನಾಮ ಅಜ್ಞಾಧಿಗತಿ ಸಾಕ್ಷಾತ್ ಶ್ರೂಯತೆ ತಥಾ ಶ್ರುತ್ಯಭಾವ. ಅಜ್ಞಾಧಿಗತಿಗಳು ನೋಡಿ, ಸಾಕ್ಷಾತ್ ಇದೆ, ಅಜ್ಞಾಧಿಗತಿಗಳು ಏನಾಗಿದೆ ಅಗ್ನೌ ಅಂತ ಹೇಳಬೇಕಾದ್ರೆ ಸ್ಪಷ್ಟ ಬಂದಿದೆ. ಆ ರೀತಿ ಉಳಿದಗಳು ಸ್ಪಷ್ಟ ಬಂದಿಲ್ಲ ಅಂತ ಅವನು ವಾದ. ಸಾಕ್ಷಾತ್ ಶ್ರೂಯತೆ ತಥಾ ಶ್ರುತ್ಯಭಾವ ಆರ್ಥಿಕ ಶ್ರವಣಾದಪಿ ನಿಯಮೇನ ಪ್ರತ್ಯಕ್ಷ ಶ್ರುತ್ಯಭಾವಸ್ಯ ಬಲವತ್ವಾತ್. ಇವೆಲ್ಲ ಬಂದೆ ಕೊಟೇಶನ್ಸ್ ಇವೆಲ್ಲ ಏನು ಅಂದ್ರೆ, ಆರ್ಥಿಕ ಶ್ರವಣಾದಪಿ ನಿಯಮೇನ ಪ್ರತ್ಯಕ್ಷ ಶ್ರುತ್ಯಭಾವಸ್ಯ ಜಲವತ್ವ. ಆರ್ಥಿಕ ಶ್ರವಣ ಅಂದ್ರೇನು, ಇಂಪ್ಲಿಕೇಶನ್ ಶ್ರುತಿ ಹೇಳೋದು ಬೇರೆ, ಡೈರೆಕ್ಟ್ ಶ್ರುತಿ ಕೋಟ್ ಮಾಡೋದು ಬೇರೆ. ಡೈರೆಕ್ಟ್ ಶ್ರುತಿ ಯಾವಾಗ ಏನಾಗಿರುತ್ತೆ, ಅದು ಪ್ರಬಲ ಆಗಿರುತ್ತೆ ಅವಾಗ. ಇದನ್ನ ಅರ್ಥ ಮಾಡ್ಕೊಂಡು ಇವೆಲ್ಲ ನೆನ್ಪಿಟ್ಕೊಂಡ್ಬಿಟ್ಟಿದ್ರೆ, ಆರ್ಥಿಕ ಶ್ರವಣ ಅಂದ್ರೇನು, ಅರ್ಥ ಅರ್ಥಾತ್ ಸಿದ್ಧ ಮಾಡ್ತಕ್ಕಂಥ ಇದು ಬೇರೆ. ಆಮೇಲೆ ಡೈರೆಕ್ಟ್ ಶ್ರುತಿ ಅಂದ್ರೇನು, ವಾಕ್ಯನೇ ಕೋಟ್ ಮಾಡಿಬಿಡೋದು. ಅದಕ್ಕೆ ಹೇಳಿದ್ದಾರೆ ಹಿಂದೆ, ಒಂದು ಮಂಗಳಾಚರಣೆ ಮಾಡಬೇಕು ಬಿಡೋಕು ಗಲಾಟೆ ಬಂತು, ಅದಕ್ಕೆ ಮಾಡಬೇಕು ಅಂತೆಲ್ಲ ತೀರ್ಮಾನ ಆಯಿತು. ಶ್ರುತಿಯಲ್ಲಿ ಹೇಳಿಲ್ಲ ಅದರಿಂದ ಮಾಡೋದಿಲ್ಲ ಅಂತ ಯಾರು ಹೇಳಿದ್ರೆ, ಶ್ರುತಿಯಲ್ಲಿ ಇರಬಹುದು ಅಂತ ತಿಳ್ಕೋಬೇಕು ನಾವು. ಏನಂತ, ಒಂದು ಶ್ರುತಿಯನ್ನು ಕಲ್ಪನೆ ಮಾಡ್ತೀವಿ ನಾವು. ಯಾತಕ್ಕೆ ಇಷ್ಟು ಜನ ಒಳ್ಳೆಯವರೆಲ್ಲ ಮಾಡಿರ್ಬೇಕಾದ್ರೆ, ಜ್ಞಾನಿಗಳು ಮಾಡಿರ್ಬೇಕಾದ್ರೆ ಅವ್ರು ಏನು ಇರಬೇಕು, ಅದಕ್ಕೊಂದು ಬೇಸಿಸ್ ಇರಬೇಕು. ಬೇಸಿಸ್ ಏನಾಗಿರಬೇಕು, ಶ್ರುತಿ ವಾಕ್ಯ ಆಗಿರಬೇಕು. ಶ್ರುತಿ ಏನಂತಿರಬೇಕು, ಸಮಾಪ್ತಿ ಕಾವೋ ಮಂಗಲ ಮಾಚಾರೇತ. ಶ್ರುತಿ ಇಲ್ಲ ಗೊತ್ತಾಯ್ತಾ ಈಗ, ಅಂತ ಶ್ರುತಿ ಇರಬೇಕು ಅಂತ ಕಲ್ಪನೆ ಮಾಡ್ತಾನೆ. ಇದೆಂಥದ್ದು ಆರ್ಥಿಕ ಇದು ಅಷ್ಟೇ, ಆಕ್ಚುಲಿ ಶ್ರುತಿ ಇಲ್ಲ, ಆರ್ಥಿಕ ಇದು. ಬಟ್ ಅದು ಅಬ್ಜೆಕ್ಟ್ ಮಾಡಾಗಿಲ್ಲ, ಯಾತಕ್ಕೆ ಒಪ್ಕೊಳ್ಳೋದು. ಆದರೆ ಅಬ್ಜೆಕ್ಟ್ ಮಾಡೋ ಪ್ರಸಂಗ ಬಂದ ಆರ್ಥಿಕ ಶ್ರುತಿ ಉಳಿಯೋದಿಲ್ಲ, ಗೊತ್ತಾಯ್ತಾ. ಆರ್ಥಿಕ ಶ್ರುತಿ ಎಲ್ಲಿವರೆಗೂ ಮಹತ್ವ, ಡೈರೆಕ್ಟ್ ಶ್ರುತಿ ಅಗೇನೆಸ್ಟ್ ಸಿಕ್ಕರೆ ಹೋಗಿಬಿಡುತ್ತೆ. ಡೈರೆಕ್ಟ್ ಶ್ರುತಿ ಸಿಕ್ಕಾಗ ಮಾತ್ರ ಶ್ರುತಿ ಭಾರಿ ಬಲ ಬರುತ್ತೆ. ಇಲ್ಲಿ ಆ ರೀತಿ ಮಾಡಿದ್ದೀರಿ ಅಂತ ನಾವು ಅದು ಉತ್ತರ ಕೊಡಬಹುದು. ಆ ಆಪ್ತವಾಕ್ಯ ಬೇರೆ, ಆಪ್ತವಾಕ್ಯ ಬೇರೆ, ಆರ್ಥಿಕ ಬೇರೆ. ಆರ್ಥಿಕ ಅಂದ್ರೆ ಅರ್ಥಾತ್ ಬರೋದು ಹೇಳಿಲ್ಲ. ಈಗ ದೇವದತ್ತ ಹಗಲು ಊಟ ಮಾಡೋದಿಲ್ಲ, ಭಾರಿ ಜೋ ಗಟ್ಟಿಬಿಟ್ಟಾಗಿದ್ದಾನೆ, ಏನ್ ಅರ್ಥ ಅದು ಆರ್ಥಿಕ ಅಂತ. ಅರ್ಥಾತ್ ಬರೋದಕ್ಕೆ ಆರ್ಥಿಕ ಇಂಪ್ಲಿಕೇಶನ್ ಅಂತ ಅರ್ಥ. ಆಪ್ತ ಅಂದ್ರೆ ಹಾಗಲ್ಲ, ಒಬ್ಬ ರಿಲೇಬಲ್ ಪರ್ಸನ್ ಹೇಳೋದಕ್ಕೆ ಆಪ್ತ ಹೇಳೋದ ಕರೀತಾರೆ. ರಿಲೇಬಲ್ ಪರ್ಸನ್ ಬೇರೆ, ಇದು ಅರ್ಥಾಪತ್ತಿ ಬೇರೆ, ಇಂಪ್ಲಿಕೇಶನ್ ಬೇರೆ. ಎರಡು ಒಂದೇ, ಅರ್ಥಾಪತ್ತಿಯಿಂದ ಬಂದಂತೆ ಆಯ್ತು. ಅರ್ಥಾತ್ ಅಂಬೋದು ಸ್ವಲ್ಪ ಅರ್ಥಾಪತ್ತಿ ಆಕ್ಚುಲಿ ಒಂದೇ ಆದವರು ಕೂಡ ರಿಸೆಂಬ್ಲೆನ್ಸ್ ಇದೆ ಎರಡಕ್ಕೂ ಕೂಡ. ಆರ್ಥಿಕ ಶ್ರವಣಾದಪಿ, ಯಾರು ಮನೆ ಬರ್ರಿ ಅಂತ ಕರೆದ್ರು, ಅದೇನಾಯ್ತು ಕೇಳಿದ, ಅರ್ಥ ಆಯ್ತು ಬಿಡಿ ನೀವು ಬರೋದಿಲ್ಲ ಅಂತ ಹೇಳಿದ್ರು ಅಷ್ಟೇ. ಅವನೇನು ಹೇಳಿದ, ಕಾರಣ ಕೊಡ್ಲಿಕ್ಕೆ ಶುರು ಮಾಡ್ದ ಒಂದೊಂದನೇ ಕಾರಣ. ಅದೇನಾಯ್ತು ಅಂತ ಕೇಳಿದ್ರೆ, ಅದೇನಾಯ್ತು ಮೂರಾಕ್ ಹೇಳಿದ ತಕ್ಷಣ ಏನಂತಾರೆ, ನಿಲ್ಸಿಬಿಡಿ ಸರ್ ಅರ್ಥ ಆಯ್ತು ಬರೋದಿಲ್ಲ ನೀವು ಅಂತ ಹೇಳ್ಬಿಡ್ತಾರೆ. ಅರ್ಥ ಆಯ್ತು ಅಂಬೋದಕ್ಕೆ ಆರ್ಥಿಕ ಅಂತ, ಬಾಯ್ ಬಿಟ್ಟು ಹೇಳಿಲ್ಲ ಬರೋದಿಲ್ಲ ಅಂತ ಅವನು. ಹಾಗೆಲ್ಲ ತಿಳ್ಕೊಬಿಟ್ರೆ ಮತ್ತಿದ್ದೇ ತಿಳ್ಕೊಬೇಕು, ಸ್ಪಷ್ಟ ಹೇಳಿದ್ರೆ ಏನೇನು ಬೇಕು ಅದಕ್ಕಿಂತ ಹೆಚ್ಚಾಗಿ ಬರೋದಿಲ್ಲ ಅಂತ ಹೇಳಿಲ್ಲ. ಹೌದು ಬಾಯಲ್ಲಿ ನೀವು ಕೊಡೋ ಕಾರಣ ಎಂತ ಕಾರಣಗಳವೆಲ್ಲ ಬರೋದ ಕ್ಲಿಯರ್ ಆಗಿ ಹೇಳೋ ಕಾರಣ ಏನದು ಆರ್ಥಿಕ ಅರ್ಥ ತಿಳಿತಕ್ಕಂಥದ್ದು. ಬಾಯಿಲೆ ಬರಲ್ಲ ಅಂತ ಹೇಳ್ಬಿಟ್ರೆ ಅವೆಲ್ಲ ಪ್ರಶ್ನೆ ಬರೋದಿಲ್ಲ. ಬಾಯಿಲೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅರ್ಥ ಶ್ರವಣ ಮಾಡೋ ಕಾರಣ ಬರೋದಿಲ್ಲ. ಅದಕ್ಕೆ ಹೇಳ್ತಾರೆ, ಅಥೋತ್ರ ಪ್ರಮಾಣಾನಾಮ ಅಜ್ಞಾಧಿಗತಿ ಭಗತಿವತ್ ಭೂತಾನಾಂ ಜೀವೇನ ಸಹ. ಮುಂದೆ ಉತ್ತರ ಕೊಡ್ತಾ, ಆರ್ಥಿಕ ಶ್ರವಣಾದಪಿ ನಿಯಮೇನ ಪ್ರತ್ಯಕ್ಷ ಶ್ರುತ್ಯಭಾವಸ್ಯ ಬಲವತ್ವಾತ್ ಸತಿ ವಿಶೇಷ ಶ್ರವಣೆ ವೈದಿಕಾರ್ಥೆ ಯುಕ್ತಯೋಪಿ ಪ್ರವರ್ತಂತೆ. ಇಂಪಾರ್ಟೆಂಟ್ ಕೆಲವು ನೈವ್ಗಳೆಲ್ಲ ಬರೀತಾರೆ. ಸತಿ ವಿಶೇಷ ಶ್ರವಣೆ ವೈದಿಕಾರ್ಥೆ ಯುಕ್ತಯೋಪಿ ಪ್ರವರ್ತಂತೆ. ವಿಶೇಷ ಶ್ರವಣ ಮಾಡೋದಕ್ಕೋಸ್ಕರ ವೈದಿಕಾರ್ಥ ವೈದಿಕ ವಿಚಾರ ಬಂದ ಕಾಲಕ್ಕೆ ಯುಕ್ತಿಗಳನ್ನು ಬೇಕಾಷ್ಟು ಉಪಯೋಗಿಸಬಹುದು. ಅಥೋ ಅತ್ರ ಪ್ರಾಣಾನಾಮ ಅಜ್ಞಾಧಿಗತಿ ಭೂತಾನಾಂ ಜೀವೇನ ಸಹ ಗತೇ ಪ್ರತ್ಯಕ್ಷ ಅಶ್ರವಣಾತ್ ಅಭಾವ ತಥೋ ಮರಣಶೈವ ಮುಕ್ತಿತ್ವಾತ್ ನ ವೈರಾಗ್ಯಾಜನ ಕೃತ್ಯಮಿತಿ ಭಾವ. ಅತಃ ಶಬ್ದಸ್ತಥಾರ್ಥೆ ತೇನ ಯಥಾ ಇತ್ಯಾದೋ ಸಿದ್ಧ್ಯತಿ ಹೇತ್ವರ್ಥೇ ಚ. ಅತಃಶಬ್ದತ್ವ ಹೇತ್ವರ್ಥೆ ತಥೇತ್ಯರ್ಥೇ ಚ ವರ್ತತೆ ಉಭಯಾರ್ಥೇ ಚ ಭವತಿ ಯಥಾ ಶಬ್ದವಿದೋ ವಿಧು ಇತಿ ವಚನಾತ್ ಸಿದ್ಧಾಂತಾಂಶಂ ವ್ಯಾಚಷ್ಟೆ. ಅದಕ್ಕೆ ಹೇಳಿ ಒಮ್ಮೆಮ್ಮೆ ಆ ರೀತಿ ತಗೊಳಕ್ಕೆ ಬರುತ್ತೆ ಏನು ಯೋಚನೆ ಇಲ್ಲ, ಆದರೆ ವಿರೋಧ ಬಂದ ಕಾಲಕ್ಕೆ ತಗೊಳಕ್ಕೆ ಸಾಧ್ಯ ಇಲ್ಲ. ಆರ್ಥಿಕ ಶ್ರವಣ ಒಪ್ತೀವಿ ನಾವು, ಆರ್ಥಿಕ ಶ್ರವಣ ಯಾವ್ಯಾವರಿಗೆ ಉಳಿಯುತ್ತೆ ಅಂತ ಕೇಳಿದ್ರೆ, ಸ್ಪಷ್ಟ ಶ್ರುತಿನ ಬೇಕೇ ಬೇಕು ಅಂತ ಕೇಳಿದಾಗ ಏನ್ ಮಾಡ್ಬೇಕಾಗ ಕೊಡ್ಬೇಕಾಗತ್ತೆ. ಅದು ಏನ್ ಮಾಡಿದಾಗ, ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಕೊಟ್ಟ, ಎಸ್ ಎಲ್ ಸಿ ಕೊಟ್ಟಿಲ್ಲ, ಏನ್ ಹೇಳ್ಬೇಕು, ವಾದ ಮಾಡ್ದ. ಅಲ್ರಿ ಪಿ ಯು ಸಿ ಮಾಡಿದ್ರು ಎಸ್ ಎಲ್ ಸಿ ಆಗಿರ್ಬೇಕಲ್ಲ ಅಂತ ಹೇಳೋದಕ್ಕೆಲ್ಲ, ಎಸ್ ಎಲ್ ಸಿ ಆಗಿದ್ದು ಮಾರ್ಕ್ಸ್ ಕಾರ್ಡ್ ಕೊಟ್ಟಿಲ್ಲ ಅವನು, ಕೊಟ್ಟಿರೋದು ಯಾವ್ದೀಗ ಪಿ ಯು ಸಿದು. ಬಟ್ ಪಿ ಯು ಸಿ ಆಗಿರ್ಬೇಕಾದ್ರೆ ಗ್ಯಾರಂಟಿ ಏನಾಗಿರ್ಬೇಕು ಅವನು, ಬಟ್ ಅವನೇನು ಶಿಸ್ಟ್ ಏನ್ ಮಾಡ್ಬೋದು, ಏನು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬೇಕೇ ಬೇಕಪ್ಪ ಅಂತ ಕೇಳ್ಬೋದು. ಇಂಪ್ಲಿಕೇಶನ್ ಇಂದ ಕರೆಕ್ಟೇ, ಬಟ್ ಅವ್ನು ಯಾವುದಕ್ಕೋ ಒಂದು ಪರ್ಪಸ್ ಕೇಳ್ತಾನೆ. ಉದಾಹರಣೆಗೆ ಡೇಟ್ ಆಫ್ ಬರ್ತ್ ಎಂಟ್ರಿ ಆಗಿದೆ, ಇವರು ಅವಾಯ್ಡ್ ಮಾಡೋಕ್ಕಾದ್ರೂ ಕೊಡ್ತಾ ಇಲ್ಲ ಅಷ್ಟೇ. ಅವ್ನು ಏನ್ ಪ್ರೂವ್ ಮಾಡಕ್ ಕೊಟ್ಟಿದ್ದಾನೆ, ಬರೀ ಈಗ ಎಸ್ ಎಲ್ ಸಿ ಪಾಸ್ ಮಾಡಿ ಅಷ್ಟೇ ಪ್ರೂವ್ ಮಾಡಕ್ ಕೊಟ್ಟಿದ್ದಾರೆ. ಇವ್ರಿಗೆ ಆ ಪ್ರೂಫ್ ಬೇಕಿಲ್ಲ, ಯಾವ ಪ್ರೂಫ್ ಬೇಕಾಗಿದೆ ಅದರಲ್ಲಿ ಡೇಟ್ ಅದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಅವ್ರು ತೋರಿಸ್ತಾ ಇಲ್ಲ. ಬಟ್ ಅರ್ಥಾತ್ ಬರ್ತದೆ, ಅರ್ಥಾತ್ ನಿಮಗೆ ಪಾಸ್ ಆಗಿರೋದು ಗೊತ್ತಾಯ್ತೆ ಹೊರತು ಏನ್ ಗೊತ್ತಾಗ್ಲಿಲ್ಲ. ಅದೇ ಮಾರ್ಕ್ಸ್ ಕಾರ್ಡ್ ಆಗ್ಲಿಲ್ಲ, ಇಷ್ಟಾದ್ರೂ ಕೂಡ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಲ್ಲ. ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಸಿದ್ಧವಾಗ ಪಾಸ್ ಆಗಿರೋ ಸಿದ್ಧವಾದ್ರೂ ಕೂಡ ಮಾರ್ಸ್ಕಾಡ ಸಿದ್ಧವಾಗೋದಿಲ್ಲ. ಆದ್ರಿಂದ ಇನ್ಸಿಸ್ಟ್ ಮಾಡಿದ ತಪ್ಪು ಅಂತ ಕರಿಬೇಕ ನಾವು ಅದನ್ನ ತಪ್ಪು ಅಂತ ಕರಿಲಿಕ್ಕಾಗಲ್ಲ. ಎಷ್ಟೊತ್ತು ಅಡ್ಮಿಟ್ ರಿಜೆಕ್ಟ್ ಮಾಡ್ಬಿಡ್ಬೋದು ಅವನು, ಅವ್ನು ಹಾಕ ಕಾರಣ ಕೊಡ್ಬೋದು. ಮೆರಿಟ್ ಎಲ್ಲ ಇದೆ ಅವನಿಗೆ. ಡೇಟ್ ಆಫ್ ಬರ್ತ್ ಕ್ಲಾರಿಫಿಕೇಶನ್ ಕೊಡಲಿಲ್ಲ ಕೊನೆಗೆ ಅವನು, ಎಸ್ ಎಸ್ ಅಥಾರಿಟಿ ಅದನ್ನು ಸಬ್ಮಿಟ್ ಮಾಡಲಿಲ್ಲ. ಅವಾಗ ಏನು ಮಾಡ್ಬೋದು ಇವನು, ಲಿಸ್ಟಲ್ಲಿ ಅನೌನ್ಸ್ ಮಾಡಲಿಲ್ಲ ಸೀಟ್ ಸಿಕ್ಕಿದ್ರು ಅವಳು. ಇವನಿಗಿಂತ ಕಡಿಮೆ ಮೆರಿಟ್ ಇದ್ದರೆ ಸೆಲೆಕ್ಟ್, ಅವ್ನು ಸೆಲೆಕ್ಟ್ ಆಗಿಲ್ಲ, ಅವನಿಗೆ ಹೋದ ಗಲಾಟೆ ಮಾಡ್ದ. ಇವನು ಸ್ಟ್ಯಾಂಡ್ ಆಯ್ತು ಇವ್ರದ್ದು, ಅವನಿಗೆ ರಿಕ್ವೈರ್ಡ್ ಡಾಕ್ಯುಮೆಂಟ್ ಕೊಡಲಿಲ್ಲ ಅಂದರೆ ಸೆಲೆಕ್ಟ್ ಮಾಡಲಿಲ್ಲ ಅಂದ್ರೆ ಏನಾಯ್ತು ಅಲ್ಲಿಗೆ? ಯು ಆರ್ ಕರೆಕ್ಟ್ ಅಂತ ಹೇಳ್ಬಿಡ್ದ. ಅರ್ಥ ಆಯ್ತಾ? ಆ ರೀತಿ ಆಗ್ಬೋದಲ್ಲ ಅಂತ ಪ್ರಶ್ನೆ ಆಗಿ ಅದಕ್ಕೆ ಏನು ಮಾಡಿದ್ರೆ ಅದನ್ನು ತೊಗೊಂಡು ಕೊಟ್ರು ಅಷ್ಟೇ. ಇಮಿಡಿಯೇಟಾಗಿ ಕೆಳಗಿಂದ ಕೆಳಗಿತ್ತು ಮೇಲ್ತಿಟ್ರು ಅಷ್ಟೇ. ಅವಾಗೇನೇನು ಮಾತಾಡೋಗಿಲ್ಲ ಅವನಿಗೆ. ಕೆಲವು ಸ್ಥಿತಿ ಹಾಗೆ ಆಗಿರ್ತದೆ, ಕೆಲವು ಉದ್ದೇಶ ಪೂರ್ವಕ ಅವ್ರಂತ ಆಫೀಸರ್ ಗೋಳಾಡಿಸ್ಬೇಕು ಅಂತ ಏನು ಮಾಡಿರ್ತಾರೆ, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಮೊದಲು ಕೊಡೋದಿಲ್ಲ. ಅವ್ನು ಗೋಳಾಷ್ಟು ಕೇಳಿ ಕೇಳಿ ಎಲ್ಲ ನೋಡ್ತಾರೆ, ಈ ಕೆಟ್ಟ ಕೆಟ್ಟ ಕಡೆ ನೋಡ್ತಿರ್ತಾರೆ ಅವನು. ಆ ಕಡೆ ಇಡ್ತಾ ಇಡ್ತಾ ಹೋಗ್ತಾನೆ. ಹಾ, ಅದಿಲ್ಲ ಹೇಳ್ರಿ, ಹಾಗ ಬಾಯ್ ಬೈತಾನೆ, ಹೆಂಗಾರು ಮಾಡ್ರಿ ಅಂತ ಆಗೋದಿಲ್ಲ ಅಂತ ಟೆಕ್ ಮುಂದಿಡ್ತಾನೆ. ಅವಾಗ ಏನಾಗುತ್ತೆ, ಮತ್ತೆ ಸಿಟ್ಟು ಬರ್ತದೆ, ಇನ್ನೂ ಕೂಡ ತೋರಿಸ್ಬಿಟ್ರೆ ಸಂಕಟ ಬರ್ತದೆ. ಆ ರೀತಿ ರೇಗಿಸ್ತಾರೆ ಅವ್ರನ್ನ. ರೇಗಿಸ್ಬಿಟ್ಟು ಈಗ ಕೋಟ್ ಮಾಡ್ತಾರೆ ಏನಂತ, ಯಜಮಾನಂ ಕಿಂ ನ ಜಹಾತಿ, ಚ್ಯುತಿ ಕೊಡ್ತಾರ. ಅದರಿಂದ ನೇತಿ ನಾ ಪ್ರತ್ಯಕ್ಷ ಅಶ್ರವಣಾತ್ ಅಸಾಗತಿರ್ ಭೂತಾನಾಂ. ಇದೊಂದು ವಾದದ ಟ್ರಿಕ್ ಇದು. ಯಾವಾಗ ಕೂಡ ಏನ್ ಮಾಡ್ಬೇಕಂದ್ರೆ ಒಪ್ಪಿಸ್ಬೇಕಾದ್ರೆ ಬಹಳ ಇಂಪಾರ್ಟೆಂಟ್ ಅಂತ ತಕ್ಷಣ ಹೇಳ್ಬಾರ್ದು. ಯಾವಾಗ ಹೇಳ್ಬೇಕು? ಕೊನೆ ಘಟ್ಟದಲ್ಲಿ ಹೇಳು. ಮೊದ್ಲು ಹೇಳಿದ್ರೆ ಸ್ವಾರಸ್ಯವಾಗಿ ಬಿಡುತ್ತೆ. ಸಸ್ಪೆನ್ಸ್ ಮೇಂಟೈನ್ ಮಾಡಿದವ್ರು ಯಾವ ಕಥೆ ಕಾದ್ರೂ ಓದ್ಕೊಂಡು ಹೋಗೋದೇ ಇಲ್ಲ. ಏನಾಗಿರ್ಬೇಕದು? ಸಸ್ಪೆನ್ಸ್ ಹಾಗೆ ಉಳಿಸ್ತಿರ್ಬೇಕು. ಅಲ್ಲಿವರೆಗೂ ಅದಕ್ಕೆ ಇಂಟ್ರೆಸ್ಟ್ ಇರ್ತದೆ ಓದ್ಬೇಕಾದ್ರೆ. ನಹಿ ಇತಿ ವಚನ ಆರ್ಥಿಕ ಶ್ರವಣಶ್ಚಾಪಿ ಅಶ್ರವಣ ಬಾಧಕತ್ವಾ ನಹಿ ಕದನ್ನ ಭುಜೋ ಅನಸಿತ್ವಂ ಭವತಿ ಯುಕ್ತೇರಪಿ ವ್ಯಾಪ್ತಿಲಿಂಗ ಗ್ರಾಹಕ ಪ್ರಮಾಣೇನ ಭವಿತವ್ಯಂ ತಚ್ಚಾಸ್ತಿ ಯದಾ ಚೈವಂ ಆರ್ಥಿಕ ಶ್ರವಣಂ ಅಶ್ರವಣ ಬಾಧನೇನ ಬಾಧೇನ ಅವೀಷ್ಟ ಸಿದ್ಧೈ ಭವತಿ ತದಾ ಸುತರಾಮಥೈನಂ ಇತ್ಯಾದಿ ವಿಶೇಷ ಶ್ರವಣ ವಿಧಿ ಭಾವ. ಒಂದು ಕ್ಲಾರಿಫಿಕೇಶನ್ ಕೊಡ್ತಾರೆ. ಅದು ಎರಡು ರೀತಿ ಆರ್ಗ್ಯುಮೆಂಟ್. ಈಗ ಒಂದು, ನೀನು ಆ ರೀತಿ ಒಪ್ಪೋದಿಲ್ಲ ಅಂತ ಹೇಳೋದು ಪೂರ್ತಿ ಸರಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಒಂದು ದೃಷ್ಟಾಂತ ಕೊಟ್ಟು ಹೇಳ್ತಾ, ಆರ್ಥಿಕ ಶ್ರವಣಕ್ಕೂ ಕೂಡ ಒಂದು ಮಹತ್ವ ಇದ್ದೇ ಇದೆ. ಯಾವ ರೀತಿ ಮಹತ್ವ ಅಂದ್ರೆ, ನಹಿ ಕದನ್ನ ಭುಜೋ ಅನಸಿತ್ವಂ ಭವತಿ. ಇಬ್ರು ಊಟ ಮುಗಿಸೋ ಬಂದ್ರು, ಒಬ್ರು ಚೌಕಿಗೆ ಹೋಗಿದ್ದ, ಅವ್ನು ಬೇರೆ ಕಡೆಯಿಂದ ಬಂದ. ಇಬ್ರು ಕೂಡ ಇವ್ರು ಭಾರಿ ಡಲ್ ಆಗಿದ್ದ, ಇದು ಮಾಡಿದ್ದ. ಯಾಕೆ ಊಟ ಆಗಲಿಲ್ಲ ಅಂತ ಕೇಳಿದ್ರು. ಊಟ ಆಯ್ತು, ಸ್ವೀಟ್ ಬರಲಿಲ್ಲ ಅಂತ ಹೇಳಿದ. ಬಟ್ ಲಿಸ್ಟ್ ಅಲ್ಲಿ ಇರೋದು ಕೌಂಟ್ ಆಗ್ತದೆ. ಊಟ ಆಯ್ತು ಕೌಂಟ್ ಆಗ್ತಾರೆ, ಆಗ್ಲಿಲ್ಲ ಕೌಂಟ್ ಆಗ್ತಾನ? ಊಟ ಆಯ್ತು. ಅದಕ್ಕೆ ಹೇಳ್ತಾರೆ ಕದನ್ನ ಭುಜ ಅನಸಿತ್ವಂ ಭವತಿ. ಕದನ್ನ ಅಂತ ಹೇಳಿದ್ರೇನು? ಸಾಮಾನ್ಯನ್ನ ಊಟ ಮಾಡೋದು. ಸಾಮಾನ್ಯನ್ನ ಊಟ ಮಾಡೋನು ಕದನ್ನ ಭೋಜನ. ಮೃಷ್ಟಾನ್ನ ಭೋಜನ ಒಂದು. ಬಟ್ ಇಬ್ರು ಕೂಡ ಏನಾಗಿದೆ ಒಪ್ಕೋಬೇಕು ನೀವೀಗ? ಊಟ ಆಗಿದೆ ಕಾಮನ್ಯ, ಅದರಲ್ಲಿ ವ್ಯತ್ಯಾಸ ಇಲ್ಲೇ ಇಲ್ಲ. ಇಷ್ಟೆಲ್ಲ ಮಾಡಿ ಮತ್ತೆ ಕೊಟ್ಟರೆ ಊಟ ತಿನ್ನಾಗಿರಲಿಲ್ಲ ಅವನೀಗ, ಇವತ್ತು ತಿಂದ್ಬಿಡ್ತಾರೆ. ಬಟ್ ಏನ್ ಮಾಡಾಗಿಲ್ಲ ಮತ್ತೆ ಅವನು? ಮತ್ತೆ ನಿಯಮ ಉಂಟು, ಅಮೃತ ಅಪಿಧಾನ ಬಸಿ ಅಂತ ಯಾತಕ್ಕಂತೀವಿ ಗೊತ್ತಾ? ಅಮೃತ ಅಪಿಧಾನ ಬಸಿ ಅಂತ ಹೇಳಿ ಅದು ಅರ್ಥ. ಅದಕ್ಕೆ ಅಮೃತ ಉಪಸ್ತರಣ ಮಸಿ ಅಂತ ಶುರು ಮಾಡೋದು. ಅಮೃತ ಉಪಸ್ತರಣ ಮಸಿ, ಅಮೃತ ಉಪಸ್ತರಣ ಮಸಿ, ಅಮೃತ ಅಪಿಧಾನ ಮಸಿ ಅಂತ ಹೇಳೋದು. ಒಂದು ಅರ್ಥ ಏನು ಅಂದ್ರೆ, ವಾಯುದೇವರೇ ನಾವಿನ್ನ ತಿನ್ನೋ ನಿಲ್ಲಿಸಿದ್ದೇವೆ ಅಂತ ಅರ್ಥ. ಮನೆ ಅಮೃತ ಅಪಿ ತಗೊಂಡ್ಬಿಟ್ರೆ ಕ್ಲೋಸ್, ಬ್ಯಾಲೆಟ್ ಬಾಕ್ಸ್ ಕ್ಲೋಸ್ ಮಾಡ್ಬಿಡ್ತಾರಲ್ಲ, ಮತ್ತೆ ಹಾಕ್ಲಕ್ಕೆ ಬರಲ್ಲ, ಆಗೋಯ್ತೆ. ಸೀಲ್ ಹಾಕ್ಬಿಡ್ತಾರೆ, ಆಮೇಲೆ ಸೀಲ್ ಹಾಕಿದ್ರೆ ಮುಗಿದೋಯ್ತು. ಕುಡಿಯಬಾರ್ದು ನಮ್ಮಲ್ಲಿ, ಇಮ್ಮಿಡಿಯೇಟ್ ಕುಡಿಲಿಕ್ಕೆ ಶುರು ಮಾಡ್ತಾವೆ. ಅಂತಿರೋದು ಕುಡಿತಿರೋದೇ ಕೆಲಸ, ಆಮೇಲೆ ತಿಂತಿರೋದೇ ಶುರು ಮಾಡ್ಬಿಡ್ತಾರೆ. ಅದು ತಪ್ಪದು, ಅಂದ್ರೆ ಬರ್ತಾ ಅರ್ಥ ಮಾಡ್ಕೊಳ್ಳದೆ ಮಾಡ್ತೀವಿ. ಅದು ಮತ್ತೆ ಓಪನ್ ಆಗೋದು ಯಾವಾಗ? ಅಮೃತ ಸ್ಥಳ ಬಸಿ ಓಪನ್ ಆಗೋದಿಲ್ಲ. ಅವತ್ತು ಕೊಳೋದು ಮಾಡಿದ್ರೆ ಅವತ್ತು ನೋ ಎಂಟ್ರಿ. ಅದು ಮಾತಿರೋದೇ ಹಾಗೆ, ನಾ ಅರ್ಥ ಮಾಡ್ಕೊಂಡು ಹೇಳೋದಿಲ್ಲ ಅಂದ್ರೆ ಏನಾಗುತ್ತೆ? ಅದು ಬರೀ ಸಂಕೇತ ಹಾಕಿ ಬಿಡುತ್ತೆ ಅಷ್ಟೇ. ಅರ್ಥ ಆಯ್ತೀಗ? ಯಾವ ಮಾತುಗಳಿಗೆ ಅರ್ಥ ಇರೋದೆ? ಹೇ ಅಮೃತ ವಾಯುದೇವರೇ ಉಪಸ್ತರಣ, ನೀವು ಕೂತಿದ್ದೀರಿ, ಊಟ ಶುರು ಮಾಡ್ತೀರಿ ಅಂತ ಶುರು ಮಾಡಬೇಕು. ಅದು ಮುಗಿದ ತಕ್ಷಣ ಕ್ಲೋಸ್. ಈಗ ಮತ್ತೇನಾಗಿರೋ ತಗೊಳಗಿಲ್ಲ, ಅಮೃತ ಆಗಿ ತಗೊಂಡ್ಮೇಲೆ ತಾಕಬಾರ್ದಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಅಲ್ಲಿ ಬೇರೆ ಕಡೆ ತಗೊಳ್ಳಿ, ಅಲ್ಲಿ ತಗೊಳ್ಳೋದಿಲ್ಲ, ಮಗ್ಳು ಇನ್ನೊಂದು ಕಡೆ ಶುರು ಮಾಡ್ಬಿಡ್ತಾರೆ ಅಷ್ಟೇ. ಅದು ಹಾಗಲ್ಲ, ಬಾಯ್ ಕ್ಲೋಸ್ ಎಲೆ ಕ್ಲೋಸ್ ಮಾಡ್ತಾರೆ, ಬಾಯ್ ಕ್ಲೋಸ್ ಮಾಡೋದು ಅಂತ ಅರ್ಥ. ಅದಕ್ಕೆ ನಡೀತಿಲ್ಲ, ಅದು ಸ್ವಾರಸ್ಯ. ಅದಕ್ಕೇನ್ ಅರ್ಥ ಏನ್ ಮಾಡ್ಬಿಡ್ತಾರೆ ಈಗ? ಮುಸರಿ ತಿನ್ನೋದಿಲ್ಲ ಅಂತ ಅರ್ಥ ಮಾಡ್ಕೊಂಡು ತಿಂಡಿ ತಿನ್ನ ಶುರು ಮಾಡ್ತಾರೆ. ಮುಸರಿ ತಿನ್ನಬಾರ್ದು ಅಷ್ಟೇನೆ, ಇದಕ್ಕೆ ಹಿಡಿದು ನಡೀತದೆ ಅಂತ ಹೇಳೋದು. ಅದು ಇವರವರೇ ಮಾಡ್ಕೊಂಡು ಅರ್ಥ. ಅಲ್ಲಿ ಕೃತಿಯುಗದಲ್ಲಿ ಏನ್ ಮಾಡ್ತಾರೆ, ಹಾಗೆ ಫಾಲೋ ಮಾಡ್ತಿದ್ರು. ಒಂದು ನಿಯಮ ಉಂಟು ಕೃತಿಯುಗದಲ್ಲಿ. ಏನ್ ನಿಯಮ ಅಂದ್ರೆ, ಸಾಯಂಪ್ರಾತರ್ ದ್ವಿಜಾತೀನ ನಾಂತರಾಶನ ಮಿಷ್ಯತೆ ಅಂತ ಒಂದು ವಾಕ್ಯ. ಬ್ರಾಹ್ಮಣ ವರ್ಗದವರು, ಬ್ರಾಹ್ಮಣ ಕ್ಷತ್ರಿಯ ಮೂರು ಜನ ಕೂಡ ಸಾಯಂ ಪ್ರಾತಃ, ಸಾಯಂಕಾಲ ಒಮ್ಮೆ, ಪ್ರಾತಃ ಒಮ್ಮೆ, ಅಂದ್ರೆ ಹಗಲೊಮ್ಮೆ ರಾತ್ರಿ ಒಮ್ಮೆ ಅಷ್ಟೇ ತಗೋಬೇಕು, ಇನ್ ಬಿಟ್ವೀನ್ ತಗೋಬಾರ್ದು ಅಂತ. ಒಂದೇ ಸಲ ಹೋಲ್ ಹಗಲಲ್ಲಿ ಒಂದ್ಸಲ, ಹೋಲ್ ನೈಟಲ್ಲಿ ಒಂದ್ಸಲ ಅಷ್ಟೇ, ಇನ್ನು ಸರ್ ತಗೋಬಾರ್ದು ಅಂತ ನಿಯಮ ಉಂಟು. ತಿಳಿತಿಲ್ಲ, ಅದೆಲ್ಲ ಕೃತಿಯುಗದಲ್ಲಿ ಹಾಗೆ ಫಾಲೋ ಮಾಡ್ತಾ ಇದ್ರು. ತಿಳಿತಾ? ಅದರಿಂದ ಏನಾಗ್ತಿತ್ತು, ಲಕ್ಷ ವರ್ಷ ಎಲ್ಲ ಆಯುಷ್ಯ ಕರೆಕ್ಟ್ ಆಗಿರ್ತಿತ್ತು. ಯಾವ ಬೇಕಾದ್ರೆ ತಗೊಳ್ಳಿ ಶುರು ಮಾಡಿ ಏನೋ ಬಿಡ್ತಾ ಅಲ್ಲಿಗೆ, ಈಗ ಅರ್ಥ ಹೊರಟೋಯ್ತು ಅಷ್ಟೇ. ಆ ಹಿಂದಿನ ಕಾಲದ ಒಂದು ಧರ್ಮ ಪೂರ್ತಿ ಅನುಷ್ಠಾನ ಮಾಡಿದ್ರೆ ಅದು ಆಯುಷ್ಯ ಹಿಡಿದಷ್ಟು ದಿವಸ ಹಾಗೆ ಇರ್ತದೆ. ಧರ್ಮ ಬಿಡ್ತಾ ಹೋದಂತೆ ಆಯುಷ್ಯ ಕಟ್ ಆಗ್ತವರು. ನಹಿ ಯದಾ ಚ ಏವಂ ಆರ್ಥಿಕ ಶ್ರವಣಂ ಅಶ್ರವಣ ಬಾಧೇನ ಅಭೀಷ್ಟ ಸಿದ್ಧೈ ಭವತಿ ತದಾ ಸುತರಾಂ ಅಥೈನಂ ಇತ್ಯಾದಿ ವಿಶೇಷ ಶ್ರವಣಮಿತಿ ಭಾವ. ಅಥೋ ಅಸ್ತೇವ ಭೂತಾನಾಂ ಭೂತಾನಾಂಜಿ ಅದಕ್ಕೆ ಸ್ಪಷ್ಟ ವಾಕ್ಯ ಕೊಟ್ಬಿಟ್ರು ಅಂತ ಹೇಳಿದೆ ಪೂರ್ತಿ ಮುಂದಿನ ವಾಕ್ಯನ. ಅಥವಾ ಅಸ್ತೇವ ಭೂತಾನಾಂ ಜೀವೇನ ಸಹ ಗತಿ ರೀತಿ ಮರಣೇ ಮೋಕ್ಷಾಭಾವಾದ ಅನುಷ್ಠೇಯಮೇವ ತದರ್ಥಂ ವೈರಾಗ್ಯಾದಿ ಸಾಧನ ಮಿತಿ ಸಿದ್ಧಂ. ಅದು ಬರೀ ಮರಣದಿಂದಾನೇ ಮೋಕ್ಷ ಆಗೋದಿಲ್ಲ, ಆದ್ರಿಂದ ಅವನಿಗೆ ಸಾಧನ ಬೇಕು, ಸಾಧನಕ್ಕೆ ಮೊದಲೇನು ಬೇಕು, ವೈರಾಗ್ಯ ಬೇಕು ಅಂತ ಪ್ರೂವ್ ಆಯಿತು ಅಂತ ಅರ್ಥ. ಇದು ಅಧಿಕರಣ ಮುಗಿತಲ್ಲಿಗೆ ಈಗ ಭಕ್ತಾಧಿಕರಣ. ಅದು ಇಂಟ್ರೆಸ್ಟಿಂಗ್ ಇವೆಲ್ಲ ಬಂದೊಂದು ಕೂಡ ಭಾರಿ ಇಂಟ್ರೆಸ್ಟಿಂಗ್. ಜೀವ ಹೇಗೆ ಹೋಗ್ತಾನೆ, ಹೇಗೆ ಬರ್ತಾನೆ, ಅವೆಲ್ಲ ಹೇಳ್ತಾ ಹೋಗ್ತಾನೆ. ಸತ್ತ ಮೇಲೆ ಹೋಗೋ ಕ್ರಮ, ಮತ್ತೆ ಹುಟ್ಟಿ ಬರ್ಬೇಕಾದ್ರೆ ಯಾವ ಪ್ರೋಸೆ, ಯಾವ ಪ್ರೋಸೆ ಇದ್ರಲ್ಲಿ ಬರ್ತಾನೋ, ಸುಮ್ಮನೆ ಬರ್ಲಿಕ್ಕೆ ಆಗೋದಿಲ್ಲ. ಅದೆಲ್ಲ ಎಕ್ಸ್ಪ್ಲೈನ್ ಮಾಡ್ತ. ಓಂ ಜನ್ಮಾದ್ಯಸ್ಯ ಯತೋನ್ಮಯ ಜಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ಏನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಖ್ಯಂತಿ ಯಂ ಸೂರಯಃ.